విశ్వేశలింగ సంభూతం విశ్వవిద్యా విబోధకం విశ్వవంద్యం సదా వందే విశ్వారాధ్యం జగద్గురు. కాశీ జ్ఞానసింహాసనద ఆది జగద్గురు విశ్వారాధ్యరణ్యం మొదలు మాడికొండు విశ్వేశ్వర శివాచార్య పర్యంతవాద ಗುರು ಪರಂಪರೆಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಶ್ರೀ ಸಿದ್ಧಾಂತ ಶಿಖಾಮಣಿ ನಿಮ್ಮ ಜೀವನದೊಳಗೆ ಅತ್ಯಮೂಲ್ಯವಾಗಿರುವಂತಹ ದಿವ್ಯ ಜ್ಞಾನವನ್ನು ಕೊಟ್ಟು ನೂರೊಂದು ಮೆಟ್ಟಲುಗಳಿಂದ ಕೂಡಿದ ಆ ಐಕ್ಯ ಸ್ಥಿತಿಗೆ ಕರೆದುಕೊಂಡು ಹೋಗುವಂತಹ ಇದೊಂದು ಉದ್ಗ್ರಂಥ ಇದು. ಈ ಗ್ರಂಥದ ನಾಲ್ಕು ಘಟ್ಟಗಳನ್ನು ದಾಟಿ ಇವತ್ತು ನೀವು ಐದನೇ ಘಟ್ಟವನ್ನು ಕೂಡ ದಾಟುವಂತವರಿದ್ದೀರಿ. ಶ್ರಾವಣ ಮಾಸ ಬಂತು ಮತ್ತು ಅದು ಇವತ್ತು ಹೋಗ್ತದೆ. ಅದು ಬರ್ತದ ಅಂತ ಮೊದಲು ಬಹಳ ಹಾದಿ ಕಾಯ್ತಾ ಇದ್ರಿ. ಅದು ನೀವು ಬಂತು ಅನ್ನೋದ್ರಾಗ ಅದು ಹೋಗೇ ಬಿಡುತ್ತೆ. ಕಾಲಚಕ್ರ ಅಂದ್ರೆ ಅದು ನಿಲ್ಲೋದೇ ಇಲ್ಲ. ಅದು ನೀವು ಮಲಗಬಹುದು, ನಿದ್ರೆ ಮಾಡಬಹುದು, ನಿಮ್ಮ ಗಡಿಯಾರಗಳು ಅವು ಒಮ್ಮೆ ಚಾವಿ ಕೊಡ್ಲಿಕ್ಕೆ ನಿದ್ದೆ ಮಾಡ್ತಾವ. ಪರಂತು ಜಗತ್ತಿಗೆ ಸಮಯವನ್ನು ಕೊಡುವಂತಹ ಸೂರ್ಯ ಏನದಲ್ಲ, ಆತ ಎಂದೂ ನಿದ್ದೆ ಮಾಡಂಗಿಲ್ಲ. ಅದು ಸಮಯ ಹಾಗೆ ಉದಯ ಅಸ್ತ ಆಗ್ತಾ ಇರ್ತದೆ. ಹಾಗೆ ಕಾಲ ಬಹಳಷ್ಟು ಗತಿಸಿ ಇವತ್ತು ಶ್ರಾವಣದ ಕೊನೆಯ ಸೋಮವಾರ ಮತ್ತು ಕೊನೆಯ ದಿವಸ ಇದು. ಬಹಳಷ್ಟು ಜನರು ಕೊಟ್ಟೂರೇಶ್ವರನಿಗೆ ತಿಂಗಳು ಗಂಟ್ಲೆ ಬರಲಾದರೂ ಇವತ್ತೆಲ್ಲರೂ ಊರು ತುಂಬ ಬಂದ್ಬಿಟ್ಟಾರೆ. ಯಾರ್ಯಾರಿಗೆ ಅನುಕೂಲ ಅನಾನುಕೂಲ ಆಗಿದ್ದು ಅಲ್ಲ, ಇವತ್ತೊಂದು ದಿವಸ ಬಿಟ್ರೆ ಇನ್ನು ಮುಂದಿನ ವರ್ಷನ ಸಿಗೋದಿಲ್ಲ ಅಂತ ತಿಳ್ಕೊಂಡು ಕಿತ್ತುಕೊಂಡು ಬಂದಾರ ಮನೆ ಬಿಟ್ಟೆಲ್ಲ. ಊರಾಗ ಎಲ್ಲಿ ನೋಡಿದಲ್ಲೆಲ್ಲ ಹೊಸ ಮಂದಿನೇ ಹೊಸ ಮಂದಿ. ಇವತ್ತ ನಮ್ದು ಸಭಾದಾಗೂ ಹೊಸ ಮಂದಿನೂ ಬಹಳ ಅದಾವ. ಅಂತೂ ಇದು ಕೊನೆಯ ದಿವಸ ಶ್ರಾವಣ ಮಾಸದ್ದು, ಬಹಳ ಮಹತ್ವಪೂರ್ಣವಾದ ದಿವಸ ಅಂತ ತಿಳ್ಕೊಂಡು ಕಡೆಗೆ ತಿಂಗಳಿಗಂಟೆ ಕೇಳಿಲ್ಲ ಅಂದ್ರೆ ಇವತ್ತೊಂದು ದಿವಸ ಕೇಳಿ ಹೋಗೋಣ ಅಂತ ತಿಳ್ಕೊಂಡು ಬಂದವರು ಬಹಳ ಮಂದಿ ಅದ. ಶ್ರಾವಣ ಮಾಸದಾಗ ಕೇಳಬೇಕು ಅಂತ. ಅದು ಶ್ರಾವಣ ಮಾಸದಾಗ ಕೇಳಬೇಕನ್ನೋದು ನಮ್ಮ ಅನುಕೂಲಕ್ಕೆ ನಾವು ಮಾಡಿಕೊಂಡಿವಿ. ಖರೆ ಅಂದ್ರೆ ದಿನಾಲೂ ಕೇಳಬೇಕೆ. ಅದಕ್ಕೆ ಎಲ್ಲಿವರೆಗೆ ಕೇಳಬೇಕು ಅಂತ ಕೇಳಿದ್ರೆ ಹುಟ್ಟಿದಾಗಿನ ಹಿಡ್ಕೊಂಡು ಸಾಯುವರಿ ಕೇಳಬೇಕಂತ, ಆಮೇಲೆ ಎಚ್ಚರ ಆದಾಗ ಹಿಡ್ಕೊಂಡು ನಿದ್ದೆ ಬರು ಮತನು ಕೇಳಬೇಕಂತ. ಅಂದ್ರೆ ಇದು ಕೇಳೋದು ಬಹಳ ದೊಡ್ಡ ಪುಣ್ಯ ಅಂತ. ಶ್ರೋತ್ರಂ ಶ್ರುತೇ ನೈವ ನ ಕುಂಡಲೇನ ದಾನೇನ ಪಾಣಿರ್ ನತು ಕಂಕಣೇನ. ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಕಿವಿಗೆ ಭೂಷಣ ಏನು, ಆಭರಣ ಯಾವುದು ಅಂತ. ನಿಮ್ಮನ್ನ ಕೇಳಿದ್ರೆ ನಿಮ್ಗೆ ಹೇಳಕ್ ಬರಂಗಿಲ್ಲ, ಇವ್ರನ್ನ ಕೇಳಿದ್ರೆ ಹೇಳ್ತಾರೋ ಒಂದಿಷ್ಟು ಲಿಸ್ಟ ಕೊಡ್ತಾರೋ. ಕಿವಿಯೊಳಗೆ ಎಲ್ಲೆಲ್ಲಿ ಏನೇನು ಹಾಕೋಬೇಕು, ಅದಕ್ಕೆ ನೀವೇನ್ ಹಾಕೊಂತಿರಲ್ಲ ಅವು ಭೂಷಣಗಳಲ್ಲ ಅಂತ. ಅವು ಶಾಶ್ವತವಾದ ಭೂಷಣಗಳಲ್ಲ. ಶ್ರೀಮಂತಿಗೆ ಬಂದಾಗ ಮಾಡಿಸಿ ಹಾಕೋಬಹುದು, ಬಡತನ ಬರ್ತಾರೆ ಭತ್ತವನ್ನು ಮಾರಿ ಹೊಟ್ಟೆಗೆ ತಿನ್ನೋ ಪ್ರಸಂಗ ಬರ್ತದೆ. ಅಷ್ಟೇ ಅಲ್ಲ, ನೀವು ಸಾಯುವರೆಗೆ ಶ್ರೀಮಂತರಾಗಿದ್ರು ಕೂಡ ಸತ್ತ ಮೇಲೆ ಕಿವಿಯಾಗಿಟ್ಟು ನಿಮ್ಮನ್ನ ಮಣ್ಣೊಳಗ ಸಮಾಧಿ ಯಾರು ಮಾಡಂಗಿಲ್ಲ. ಅವನ್ ಅವಾಗಾರ ಬಿಚ್ಚಿಕೊಂಡು ಬಿಡ್ತಾರೆ. ಅದಕ್ಕೆ ಆಭರಣವನ್ನು ಎಂಥಾದ ಕಿವಿಯೊಳಗೆ ಹಾಕೋಬೇಕು ಅಂತ ಕೇಳಿದ್ರೆ, ನಿಮ್ಮ ಆಭರಣವನ್ನು ಯಾರು ಎಂದೂ ಬಿಚ್ಚಿಕೊಂಡಿರಬಾರದು, ಅಂಥ ಆಭರಣ ಹಾಕೋಬೇಕಂತ. ಅದು ಯಾವುದಂದ್ರೆ ತಿಂಗಳು ಗಂಟ್ಲೆ ಕೇಳಿರಲ್ಲ, ಇದು ದೊಡ್ಡ ಆಭರಣ ಅಂತ. ಇದು ಯಾರು ಕಸುಗೊಳ್ಳುವಂತ ಆಭರಣ ಅಲ್ಲ. ಯಾರಿಗೆ ತಿಂಗಳು ಗಂಟೆ ಸಿಕ್ಕಿಲ್ಲ, ಕಡೆ ಒಂದ್ ದಿವಸ ಸಿಕ್ಕದಲ್ಲ, ಅದು ಒಂದು ದೊಡ್ಡ ಪುಣ್ಯನೆ. ಅದಕ್ಕೆ ಈ ಪವಿತ್ರವಾದ ಶ್ರಾವಣ ಮಾಸದೊಳಗೆ ಬಹಳಷ್ಟು ಜನರು ಲಿಂಗಧಾರಣ ಸ್ಥಳವನ್ನ ಕೇಳಿ ಭಾವನಾಯುಕ್ತರಾಗಿ ದೀಕ್ಷಾ ಸಂಸ್ಕಾರವನ್ನು ಕೂಡ ಬಹಳ ಜನರು ಮಾಡಿಕೊಂಡಿದ್ದಾರೆ. ಅದಕ್ಕೆ ಇವತ್ತ ಕೊಟ್ಟೂರು ಹೆಂಗ್ ಕಾಣ್ತಂದ್ರ ಖರೆ ಖರೆ ಕೈಲಾಸ ಕಂಡಂಗ ಕಾಣಕತ್ತಿದೆ. ಬಹಳಷ್ಟು ಜನರು ದೀಕ್ಷಾ ಮಾಡಿಕೊಳ್ಳಕ್ ಬಂದಾಗ ಅವ್ರಿಗೆ ಹಣಿ ಮೇಲೆ ಹಚ್ಚಿರ್ತಕ್ಕಂಥ ವಿಭೂತಿ ಅವರ ಕೈಯಲ್ಲಿ ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗ, ಅವ್ರ ಕೈಯಾಗಿ ಹಿಡ್ಕೊಂಡು ಲಿಂಗ ಪೂಜಾ ಮಾಡೋದು, ಸಾಲಾಗಿ ಗದ್ದಲ ಮಾಡಲಾರದು ಒಂದು ತೀರ್ಥ ತಗೊಂಡಿದ್ದು, ಇವೆಲ್ಲ ನೋಡಿದ್ರಂದ್ರ ಫೋಟೋ ತೆಗೆದು ಇಡಂಗಿತ್ತೆಲ್ಲ ದೃಶ್ಯ ತೆಗೆದಾರ ಅವರೆಲ್ಲ ಫೋಟೋ ತೆಗೆದ. ಅಂದ್ರೆ ಯಾರ್ಯಾರು ದೀಕ್ಷಾ ಮಾಡಿಕೊಂಡಿರಿ ಈ ಪವಿತ್ರವಾದ ಶ್ರಾವಣ ಮಾಸದೊಳಗೆ, ನಿಮ್ಮ ಜೀವನದೊಳಗೆ ಇಂದಿನ ದಿನ ಅಂದ್ರೆ ಯಾರು ಇಂದು ಮಾಡಿಕೊಂಡ್ರೆ ಅವರಿಗಿಂದ, ಯಾರು ಮೊದಲು ಮಾಡಿಕೊಂಡರೆ ಅವ್ರಿಗೆ ಆ ದಿವಸ ನಿಮ್ಮ ಜೀವನದಲ್ಲಿ ಅದೊಂದು ಎಂಥ ಸಮಯ ಅಂದ್ರೆ ಬಂಗಾರದ ಅಕ್ಷರಗಳಿಂದ ಬರೆದಿಡುವಂತಹ ದಿವಸ ಅದು. ಯಾಕೆಂದ್ರೆ ನಿಮ್ಮ ಜೀವನವನ್ನು ಮಾರ್ಪಾಡು ಮಾಡಿರುವಂತಹ ದಿವಸ ಇದು. ಮಾಂಸಪಿಂಡವನ್ನ ಮಂತ್ರಪಿಂಡವನ್ನಾಗಿ ಮಾಡಿರುವಂತಹ ದಿವಸ ಇದು. ಶಿವನತ್ತ ಮುಖವಾಗಿ ಮಾಡಿರುವಂತಹ ದಿವಸ ಇದು. ಅದಕ್ಕೆ ಇಂಥ ದಿವಸ ಯಾರಿಗೆ ಸಿಕ್ಕದ ಅವರು ಬಹಳ ದೊಡ್ಡ ಭಾಗ್ಯವಂತರು ಅಂತ. ಅದಕ್ಕೆ ಶಿವನನ್ನು ಪೂಜಿಸುವುದೇ ಒಂದು ದೊಡ್ಡ ಭಾಗ್ಯ. ಅಂಥ ಒಂದು ಭಾಗ್ಯ ಬಹಳ ಜನರಿಗೆ ಸಿಕ್ತು. ನಮ್ಮ ಶಿವಾಚಾರ್ಯರು, ಸಿದ್ಧಲಿಂಗ ಶಿವಾಚಾರ್ಯರು, ಮಲಯ ಶಾಂತಮನೆ ಶಿವಾಚಾರ್ಯರು ಮಂತ್ರೋಪದೇಶವನ್ನು ಮಾಡಿ ಏನು ಮಾಡಿದ್ರು ಅಂದ್ರೆ ಅಡ್ಡಾಡುವ ಗುಡಿಗಳನ್ನು ತಯಾರು ಮಾಡಿದರು. ಈ ಇಂಜಿನಿಯರು ವಾಡ್ರು ಗುಡಿ ಕಟ್ತಾರ, ಅವು ಎಲ್ಲಿರ್ತಾವ ಅಲ್ಲೇ ಇರ್ತಾವ, ಅವು ಅಡ್ಡಾಡಂಗಿಲ್ಲ, ಮಾತಾಡಂಗಿಲ್ಲ, ನೋಡಂಗಿಲ್ಲ, ಕೇಳಂಗಿಲ್ಲ. ಆದರೆ ಇವರು ಕಟ್ಟಿರುವಂತಹ ಗುಡಿಗಳಂದ್ರೆ ಇವು ಅಡ್ಡಾಡುವಂತಹ ಗುಡಿಗಳು, ಮಾತನಾಡುವಂತಹ ದೇವಾಲಯಗಳು, ನೋಡುವ ದೇವಾಲಯಗಳು, ಕೇಳುವ ದೇವಾಲಯಗಳು. ಅದಕ್ಕೆ ದೀಕ್ಷಾ ಮಾಡಿಕೊಂಡು ನಿಮಗೂ ಪುಣ್ಯ ಬಂದದ, ಮತ್ತಿಷ್ಟು ಗುಡಿ ಕಟ್ಟ್ಯಾರ ಅಂದ್ರೆ ಅವ್ರಿಗೆ ಎಷ್ಟು ಪುಣ್ಯ ಬರಲಿಕ್ಕಿಲ್ಲ, ಅವರಿಗೂ ಬಂತ. ಮತ್ತ ಒಂದು ಗುಡಿ ಕಟ್ಟಿದ್ರೆ ಎಷ್ಟೋ ಪುಣ್ಯ ಬರ್ತದ. ಅದಕ್ಕೆ ಇಬ್ರು ಸ್ವಾಮಿಗಳು ಬಹಳ ಪುಣ್ಯ ಗಳಿಸ್ಯಾರ. ಇವತ್ತು ಹಿಂದಕ್ಕೆ ಒಂದಾನೊಂದು ಕಾಲದೊಳಗೆ ಜಗದ್ಗುರು ರೇಣುಕ ಭಗವತ್ಪಾದರು ಲಂಕಾಪಟ್ಟಣದೊಳಗೆ ರಾವಣನ ಸಂಕಲ್ಪದ ಮೇರೆಗೆ ವಿಭೀಷಣನ ಪ್ರಾರ್ಥನಾನುಸಾರವಾಗಿ 3 ಕೋಟಿ ಶಿವಲಿಂಗಗಳನ್ನು ಒಂದೇ ಕಾಲಕ್ಕೆ ಸ್ಥಾಪನೆ ಮಾಡಿದ್ರಂತ. ಅದು ಭೂಮಿ ಮೇಲರ ಮಾಡಿರಬೇಕು ಅಥವಾ ಅಷ್ಟು ಮಂದಿಗೆ ದೀಕ್ಷಾ ಸಂಸ್ಕಾರ ಮಾಡಿರಬೇಕು, ಅದೊಂದು ದೊಡ್ಡ ಮಹಿಮೆನೆ ಅದ. ಅದಕ್ಕೆ ಇಂಥ ಒಂದು ದೊಡ್ಡ ಪರ್ವಕಾಲ ಶ್ರಾವಣ ಮಾಸದಲ್ಲಿ ಕೊಟ್ಟೂರಿನಲ್ಲಿ ನಡೆದು ಹೋಗಿದ್ದು. ಯಾರ್ಯಾರು ತಗೊಂಡಿರಿ ನಿಮ್ಮ ಜೀವನದಲ್ಲಿ ಖರೆ ಜೀವನ ಇವತ್ತ ಚಾಲುವಾಯ್ತು. ನಿಮ್ಮ ಇವತ್ತ ಖರೆ ಹುಟ್ಟಿದಂಗೆ ನೀವೆಲ್ಲ, ಎಷ್ಟು ದಿವಸ ಹುಟ್ಟಿ 10 ವರ್ಷ ಆಗಿರಬೇಕು, 16 ವರ್ಷ ಆಗಿರಬೇಕು, 20 ಆಗಿರಬೇಕು, ಯಾರಿಗೆ 40 ಆಗಿರಬೇಕು. ಕೆಲವೊಂದು ಹಳೆ ಗುಡಿನೂ ಬಂದಿದ್ದು 80 ವರ್ಷದ್ದು, 90 ವರ್ಷದ ಗುಡಿ ಇದ್ದು, 16 ವರ್ಷದ ಗುಡಿ ಇದ್ದು, 10 ವರ್ಷದ ಗುಡಿ ಇದ್ದು, 8 ವರ್ಷದ ಗುಡಿ ಇದ್ದು, 5 ವರ್ಷದ್ದು ಗುಡಿ ಇದ್ದು. ಪರಂತು ಅವಕ್ಕೆ ಎಷ್ಟೇ ವರ್ಷ ಆಗಿದ್ರು ಕೂಡ ಅವು ಎಲ್ಲಾಕು ಇವತ್ತ ಜನ್ಮ ಆಯ್ತು. ಯಾಕಂದ್ರೆ ಆ ಗುಡಿಯಾಗ ದೇವರೇ ಇದ್ದಿರಲಿಲ್ಲ, ಹಾಳು ಗುಡಿ ಇದ್ದು. ಇಲ್ಲಿವರೆಗೆ ಗುಡಿ ಕಟ್ಟಿ ಬಹಳ ದಿವಸ ಆಗಿತ್ತು, ಪರಂತು ದೇವರನ್ನ ಸ್ಥಾಪನೆ ಮಾಡಿದ್ದಿಲ್ಲ, ಆ ಗುಡಿಗೆ ಬೆಲೆ ಇದ್ದಿಲ್ಲ. ಅದಕ್ಕೆ ಇವತ್ತ ಆ ಗುಡಿಗಡೆ ಎಷ್ಟು ಬೆಲೆ ಬಂತು ಅಂತ ಕೇಳಿದ್ರೆ ಈ ಗುಡಿಗಿಂತಲೂ ಇವುಗಳು ಬಹಳಷ್ಟು ಬೆಲೆ ಬಂತು. ಅದಕ್ಕೆ ನೀವೆಲ್ಲ ಈಗೆಲ್ಲ ಗುಡಿ ಆಗಿರಿ, ಮತ್ತ ಹಾಳ ದೇಗುಲ ಎಂದೂ ಆಗಬೇಡ ನೀವು ಅಂತ ಇದು ಆದೇಶ ಇದೆ, ಜಗದ್ಗುರುಗಳವರ ಆದೇಶ ಇದು. ಯಾವುದೋ ಪುಣ್ಯ ವಿಶೇಷವಾಗಿ ಪ್ರಾಪ್ತವಾಗಿರುವಂತಹ ಇಷ್ಟಲಿಂಗವನ್ನ ಸದಾ ಧರಿಸಿಕೊಂಡಿರಬೇಕು, ಅಷ್ಟೇ ನಿಷ್ಠೆಯಿಂದ ಅದನ್ನು ಪೂಜೆ ಮಾಡಬೇಕು. ಅಂದ್ರೆ ನಿಮ್ಮ ಅನಿಷ್ಟಗಳು ದೂರ ಆಗ್ತವೆ, ನಿಮಗೆ ಇಷ್ಟಾರ್ಥಗಳು ಪ್ರಾಪ್ತಿಯಾಗ್ತದೆ. ಈ ಬಾಹ್ಯದಲ್ಲಿ ಲಿಂಗ ಧರಿಸುವಂತಹ ಪದ್ಧತಿಯನ್ನು ಹೇಳುವುದರ ಜೊತೆಗೆ ಜಗದ್ಗುರು ರೇಣುಕ ಭಗವತ್ಪಾದರು ಇನ್ನೂ 2 ಲಿಂಗಗಳ ಬಗ್ಗೆ ತಿಳುವಳಿಕೆ ಮಾಡಿಕೊಡ್ತಾರೆ. ಒಂದು ಪ್ರಾಣಲಿಂಗ, ಮತ್ತೊಂದು ಭಾವಲಿಂಗ. ಅದಕ್ಕೆ ಅಂತರ್ಲಿಂಗ ಧಾರಣೆ, ಅಂತರ್ಲಿಂಗೋಪಾಸನೆ ಅಂತ ಕರೀತಾರೆ. ನಿಮಗೆ 3 ದೇಹಗಳಿದಾವೆ. ಒಂದು ಕಾಣುವಂತಹದ್ದು ಇದು ಸ್ಥೂಲ ದೇಹ, ಕಾಣದೇ ಇರುವಂತಹ 2 ದೇಹಗಳದ ಒಂದು ಸೂಕ್ಷ್ಮ, ಮತ್ತೊಂದು ಕಾರಣ ಅಂತ ತಿಳ್ಕೊಂಡು. ಅದಕ್ಕೆ ಪ್ರಾಣಲಿಂಗವನ್ನ ಸೂಕ್ಷ್ಮ ಶರೀರದಲ್ಲಿ, ಕಾರಣ ದೇಹದಲ್ಲಿ ಭಾವಲಿಂಗವನ್ನು ಕೂಡ ಧರಿಸಬೇಕು, ಅನುಸಂಧಾನ ಮಾಡಬೇಕು ಅನ್ನುವಂಥ ವಿಚಾರವನ್ನು ಕೂಡ ಸಿದ್ಧಾಂತ ಶಿಖಾಮಣಿ ರೇಣುಕರ ಅಪ್ಪಣೆ ಕೊಡಿಸ್ತಾರೆ. ಅದಕ್ಕೆ ಹಾಗಾದ್ರೆ ಆ ಲಿಂಗಗಳು ನಮ್ಮ ಶರೀರದೊಳಗೆ ಯಾವ ಸ್ಥಾನದಲ್ಲಿ ಅಭಿವ್ಯಕ್ತಿಯಾಗ್ತವೆ ಅನ್ನೋದನ್ನು ಅವರು ತಿಳಿಸಿಕೊಡ್ತಾರೆ. ಆಧಾರೇ ಕನಕ ಪ್ರಖ್ಯಂ, ಹೃದಯ ವಿದ್ರುಮ ಪ್ರಭಂ, ಭ್ರೂಮಧ್ಯೆ ಸ್ಫಟಿಕಛಾಯಂ ಲಿಂಗಂ ಯೋಗಿ ವಿಭಾವಯೇತ್. ನಿಮ್ಮ ದೇಹದೊಳಗೆ ಮಹತ್ವಪೂರ್ಣವಾಗಿರ್ತಕ್ಕಂಥ ಮೂರು ಕೇಂದ್ರಗಳದ. ಮೊದಲನೇ ಕೇಂದ್ರ ಅಂದ್ರೆ ಅದಕ್ಕೆ ಮೂಲಾಧಾರ ಅಂತ ಕರೀತಾರೆ. ಎರಡನೇ ಕೇಂದ್ರ ಅಂದ್ರೆ ಅದಕ್ಕೆ ನಾವು ಹೃದಯ ಅಂತ ಕರಿತೇವೆ. ಮೂರನೇ ಕೇಂದ್ರ ಅದಕ್ಕೆ ಭ್ರೂಮಧ್ಯ ಅಂತ ಕರೆದರೆ. ಇವು ಮೂರು ಜ್ಯೋತಿರ್ಲಿಂಗ ಅಭಿವ್ಯಕ್ತವಾಗ್ತಕ್ಕಂಥ ಸ್ಥಾನಗಳು ಅಂತ. ಹಾಗಾದ್ರೆ ಮೂಲಾಧಾರ ಅಂದ್ರೆ ಎಲ್ಲಿದೆ? ಸಾಮಾನ್ಯವಾಗಿ ನಿಮ್ಮ ದೇಹವನ್ನು ನೀವು ಅಳತೆ ಮಾಡಿಕೊಂಡ್ರೆ ನಿಮ್ಮ ದೇಹದ ಮಧ್ಯ ಬಿಂದು ಏನದಲ್ಲ, ಅದಕ್ಕೇನೆ ಮೂಲಾಧಾರ ಅಂತ ಕರೀತಾರೆ. ಅದು ದೇಹದ ಸಮತೋಲನೆಯನ್ನ ಕಾಯಿಕೊಳ್ಳುವಂತಹ ಒಂದು ಚಕ್ರ ಅದು. ಅದಕ್ಕೆ ಆಧಾರ ಚಕ್ರ ಅಂತ. ಆಧಾರ ಅಂದ್ರೇನು? ಈಗ ನಾವು ಕೂಡಲಿಕ್ಕೆ ಸಿಂಹಾಸನ ಆಧಾರ ಆಗ್ಯದ. ಸಿಂಹಾಸನಕ್ಕೆ ಇದೊಂದು ಕಡೆಗಿನ ಪಲ್ಲಂಗ ಆಧಾರ ಆಗ್ಯದ. ಪಲ್ಲಂಗಕ್ಕೆ ಈ ಕಟ್ಟೆ ಆಧಾರ ಆಗ್ಯದ. ಆ ಕಟ್ಟಿಗೆ ಭೂಮಿ ಆಧಾರ ಆಗ್ಯದ. ಹಾಗೆ ಇದನ್ನ ಹಾಗೆ ಹೋಗ್ತಾ ಹೋಗ್ತಾ ಹೋದ್ರೆ ಭೂಮಿಗೆ ಆಧಾರ ನೀರು, ನೀರಿಗೆ ಆಧಾರ ಬೆಂಕಿ, ಬೆಂಕಿಗೆ ಆಧಾರ ಗಾಳಿ, ಗಾಳಿಗೆ ಆಧಾರ ಆಕಾಶ, ಆಕಾಶಕ್ಕಾಧಾರ ಪರಮಾತ್ಮ ಅಂತ. ಅದಕ್ಕೆ ಸರ್ವಕ್ಕೂ ಆಧಾರ ಪರಮಾತ್ಮನಾಗಿದ್ದಾನೆ, ಸರ್ವಾಧಾರ ಅಂತ ಕರೀತಾರೆ. ಹಾಗೆ ನಮ್ಮ ದೇಹದೊಳಗಿರುವಂತಹ ಈ ಸ್ಥೂಲವಾದ ದೇಹದೊಳಗೆ ಈ ಆಧಾರ ಮೂಲ ಆಧಾರ ಎಲ್ಲಿದೆ ಅಂತ ಕೇಳಿದ್ರೆ ಗುದಾ ಮತ್ತು ಗುಹ್ಯಗಳ ಮಧ್ಯದಲ್ಲಿರುವಂತಹ ಸ್ಥಾನಕ್ಕೆ ಅದಕ್ಕೆ ಮೂಲಾಧಾರ ಅಂತ ಯೋಗಶಾಸ್ತ್ರದಲ್ಲಿ ಹೇಳ್ಕೊಂಡ್ಬರ್ತದೆ. ಅದಕ್ಕೆ ಆಧಾರ ಸ್ಥಾನದೊಳಗೆ ಕನಕ ವರ್ಣದ ಜ್ಯೋತಿರ್ಲಿಂಗ ಇದೆ ಅನ್ನುವಂತ ಮಾತು ಹೇಳ್ತಾರೆ. ಹಾಗಾದ್ರೆ ಆ ಜ್ಯೋತಿರ್ಲಿಂಗವನ್ನು ಕಾಣುವಂತ ಬಗೆ ಹೇಗೆ? ಹೃದಯ ವಿದ್ರುಮ ಪ್ರಭಂ, ಹೃದಯದಲ್ಲಿ ಹವಳದ ವರ್ಣದ ಜ್ಯೋತಿರ್ಲಿಂಗ ಇದೆ ಅಂತ ಹೇಳ್ತಾರೆ. ಭ್ರೂಮಧ್ಯೆ ಸ್ಫಟಿಕ ಛಾಯಂ, ನಿಮ್ಮ ಎರಡೂ ನೇತ್ರದ ಮಧ್ಯಸ್ಥಾನದಲ್ಲಿ ಭ್ರೂಮಧ್ಯದಲ್ಲಿ ಶುದ್ಧ ಸ್ಫಟಿಕದಂತೆ ಶುಭ್ರವರ್ಣದ ಜ್ಯೋತಿರ್ಲಿಂಗ ಇದೆ ಅಂತಕ್ಕಂತ ಮಾತು ಹೇಳ್ತಾರೆ. ಅದಕ್ಕೆ ಅಲ್ಲಿವರೆಗೆ ನಾವು ಏನ್ ಒಯ್ಯಬೇಕು ಅಂದ್ರೆ ನಮ್ಮ ಪ್ರಾಣ ನಮ್ಮ ಮನಸ್ಸುಗಳನ್ನು ಅಲ್ಲಿಗೆ ಒಯ್ದ್ರೆ ಅಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ. ಸಾಮಾನ್ಯವಾಗಿ ನಮ್ಮ ಎಲ್ಲಾ ಚಕ್ರಗಳು ಅನೇಕ ಜನ್ಮಗಳಲ್ಲಿ ಯೋಗ ಸಾಧನೆ ಮಾಡದಿರೋದ್ರಿಂದ, ಪ್ರಾಣಾಯಾಮ ಮಾಡದಿರೋದ್ರಿಂದ ಆ ಚಕ್ರಗಳೆಲ್ಲ ರಜದಿಂದ ತುಂಬಿಕೊಂಡವೆ, ಧೂಳಿಯಿಂದ ತುಂಬಿಕೊಂಡಿದ್ದಾವೆ ಅಂತ, ರಜೋಗುಣದಿಂದ ತುಂಬಿಕೊಂಡವ. ಅದಕ್ಕೆ ಅವು ಜಾಗೃತವಾಗಿಲ್ಲ. ಮನೆಯೊಳಗೆ ಎಲ್ಲಾದರೂ ಕಸ ಬಿದ್ದಿದ್ರೆ ಅಥವಾ ಧೂಳು ಇದ್ರೆ ಅಲ್ಲಿ ಕಸವರೆಗೆ ಹೋಗಲಿಕ್ಕೆ ಸಾಧ್ಯ ಇದ್ದಾಗ, ಸಾಧ್ಯ ಇಲ್ಲದೇ ಇದ್ದಾಗ, ಕೈನು ಕೂಡ ಅಲ್ಲಿ ಹೋಗದೇ ಇದ್ದಾಗ ಅಲ್ಲಿ ಧೂಳವನ್ನು ನೀವು ಹೆಂಗ್ ಜಾಡಿಸ್ತೀರಿ? ಅಥವಾ ಊದಿ ಜಾಡಿಸ್ತೀರಿ ಅಂದ್ರೆ ಅಲ್ಲಿ ನಿಮ್ಮ ಶರೀರದ ಯಾವ ಅಂಗವೂ ಕೂಡ ಅಲ್ಲಿ ಹೋಗದೇ ಇದ್ದಾಗ ನೀವು ಊದಿ ಆ ಸ್ಥಾನದ ಧೂಳಿಯನ್ನು ನೀವೆಲ್ಲ ಜಾಡಿಸ್ತೀರಿ. ಅದೇ ಪ್ರಕಾರವಾಗಿ ನಮ್ಮ ದೇಹದಲ್ಲಿರುವಂತಹ ಕೇಂದ್ರ ಚಕ್ರಗಳಿದಾವೆ, ಅಲ್ಲಿರುವಂತಹ ರಜಕಣಗಳನ್ನು ದೂರ ಮಾಡಲಿಕ್ಕೆ ಯೋಗಶಾಸ್ತ್ರದಲ್ಲಿ ಪ್ರಾಣಾಯಾಮವನ್ನು ಹೇಳ್ತಾರೆ. ಅದಕ್ಕೆ ಪ್ರಾಣಾಯಾಮ ಪ್ರಕ್ರಿಯೆಯ ಮುಖಾಂತರವಾಗಿ ನಮ್ಮ ಪ್ರಾಣ ಹೇಗೆ ಹೋಗ್ತದ ಹಾಗೆ ನಮ್ಮದು ಮನಸ್ಸು ಹೋಗ್ತದೆ. ಅದಕ್ಕೆ ಮನಸ್ಸನ್ನ ತಡೆಯಬೇಕಾದ್ರೆ ಪ್ರಾಣವನ್ನು ತಡೆಯಬೇಕು. ಯಾಕಂದ್ರೆ ಮನಸ್ಸಿನೊಳಗೆ ವಾಯುವಿನ ಅಂಶ ಅಧಿಕವಾಗಿದೆ, ಆದ ಕಾರಣಕ್ಕಾಗಿ ಮನಸ್ಸು ಬಹಳ ಚಂಚಲ ಅಂತ. ಗೀತೆಯಲ್ಲಿ ಕೂಡ ಪರಮಾತ್ಮ ಹೇಳ್ತಾನೆ, ಚಂಚಲಮ್ಯ ಮನ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ನೆ ವಾಯೋರಿವ ಸುದುಷ್ಕರಂ. ಗಾಳಿಯನ್ನ ಕಟ್ಟಿ ಹಾಕೋದು ಎಷ್ಟು ಕಷ್ಟ, ಮನಸ್ಸನ್ನ ತಡೆಯೋದು ಅಷ್ಟೇ ಕಷ್ಟ ಅಂತಾರೆ. ಅದಕ್ಕೆ ಯಾರಿಗೆ ಗಾಳಿ ತಡೆಯಾಕ್ ಬರ್ತದ ಅವರಿಗೆ ಮನಸ್ಸು ತಡೆಯಾಕ್ ಬರ್ತದೆ, ಯಾರಿಗೆ ಗಾಳಿ ತಡೆಯಾಕ್ ಬರಂಗಿಲ್ಲ ಅವರಿಗೆ ಮನಸ್ಸು ತಡಲಿಕ್ಕೆ ಬರೋದಿಲ್ಲ. ಮತ್ತೆ ಗಾಳಿ ತಡೆಯೋದಂದ್ರೆ ಏನ್ರಿ, ಮತ್ತೆ ಉಸಲು ಸಿಕ್ ಸಾಯೋದಲ್ಲ, ಮತ್ ಎಲ್ಲಾ ಗಪ್ ಹಿಡ್ಕೊಂಡು ಕುಂತು ಬಿಟ್ರಲ್ಲ. ಅದಕ್ಕೆ ಪ್ರಾಣಾಯಾಮ ಒಂದು ವಿಧಾನದ, ಯೋಗಶಾಸ್ತ್ರದಲ್ಲಿ ಒಂದು ವಿಧಾನ ಇದೆ. ನೀವು ಸಹಜವಾಗಿ ಪ್ರಾಣ ಶ್ವಾಸೋಚ್ಛ್ವಾಸ ಮಾಡ್ತೀರಿ, ಅದು ಒಂದು ನಿಯಮ ಮಾಡ್ತದೆ. ಇಷ್ಟೇ ಸಮಯದಲ್ಲಿ ಶ್ವಾಸ ತಗೋಬೇಕು, ಇಷ್ಟು ಸಮಯದಲ್ಲಿ ಶ್ವಾಸವನ್ನು ಬಿಡಬೇಕು, ಈಗ ನಿಯಮಪೂರ್ವಕವಾಗಿ ಹೇಳಿದಾಗ ದೀರ್ಘ ಶ್ವಾಸೋಚ್ಛಾಸದ ಮೂಲಕವಾಗಿ ನಮ್ಮ ಪ್ರಾಣವನ್ನು ನಾವು ಇನ್ನೂ ಕೆಳಗೆ ಕಳಿಸಲಿಕ್ಕೆ ಸಾಧ್ಯ. ಹಾಗೆ ಮೂಲಾಧಾರದವರೆಗೆ ಯಾವ ಸಮಯಕ್ಕೆ ಪ್ರಾಣವಾಯು ಹೋಗ್ತದೆ ಅವಾಗ ಅಲ್ಲಿರ್ತಕ್ಕಂಥ ರಜಗಳು ಅಲ್ಲಿರುವಂತಹ ದೋಷಗಳು ದೂರಾಗಿ ಮನಸ್ಸಿಗೆ ಅಲ್ಲಿ ಜ್ಯೋತಿರ್ಲಿಂಗದ ಸಾಕ್ಷಾತ್ಕಾರ. ಅದಕ್ಕೆ ಅದನ್ನು ಸಾಧನ ಮಾಡಬೇಕಾದಾಗ ಹೇಳ್ತಾರೆ ಅವರು ಯೋಗಶಾಸ್ತ್ರದಲ್ಲಿ ಮುದ್ರೆಗಳ ಸಹಾಯದಿಂದ ಅಲ್ಲಿಗೆ ಹೋಗಾಕ್ ಬರ್ತದೆ. ಅನೇಕ ಮುದ್ರೆಗಳಿದ್ದಾವೆ, ಅದಕ್ಕೆ ಶಕ್ತಿ ಚಾಲಿನಿ ಮುದ್ರಾ, ಶಾಂಭವಿ ಮುದ್ರಾ, ಉನ್ಮನಿ ಮುದ್ರಾ ಅಂತ ತಿಳ್ಕೊಂಡು ಮೂರು ಮುದ್ರೆಗಳನ್ನ ಆ ಸ್ಥಾನಕ್ಕೆ ಮುಟ್ಲಿಕ್ಕೆ ಯೋಗಶಾಸ್ತ್ರದಲ್ಲಿ ಹೇಳಿದ್ದಾರೆ. ಶಕ್ತಿ ಚಾಲಿನಿ ಮುದ್ರಾ ಅಂದ್ರೇನು? ನಿಮ್ಮ ದೃಷ್ಟಿಯನ್ನ 12 ಅಂಗುಲ ದೂರದಲ್ಲಿ ಯಾವುದೇ ಒಂದು ಕೇಂದ್ರ ಬಿಂದುವಿನಲ್ಲಿ ಅದನ್ನು ಇಟ್ಟು ಅದಕ್ಕೆ ನಮ್ಮಲ್ಲಿ ಇಷ್ಟಲಿಂಗವನ್ನೇ ಕೊಟ್ಟಾರೆ. ಬಹಳ ಜನರು ಗ್ವಾಡಿಗೊಂದು ಕರಿ ಚಿಕ್ಕಿ ಇಟ್ಟು ಸಾಧನ ಮಾಡ್ತಾರೆ, ಪರಂತು ಯಾವ್ದಾರ ಊರಿಗೆ ಹೋದ್ರೆ ಮತ್ತೆ ಆ ಚಿಕ್ಕಿಯಲ್ಲಿರ್ತಾರ, ಮತ್ತಾರ್ದಾರ ಗ್ವಾಡಿಗೆ ಹೋಗಿ ಕರಿ ಬಣ್ಣ ಹಚ್ಚಿರಪ್ಪ ಅಂದ್ರೆ ನಿಮ್ಮ ಏನ್ ಮಾಡ್ತಾರ? ಅದಕ್ಕೆ ನಮ್ಮ ಆಚಾರ್ಯ ಏನ್ ಮಾಡಿದ್ರೆ ಅಂದ್ರೆ ಅದು ನಿನ್ನ ಜೊತೆಗೆ ಇರಬೇಕು, ಎಲ್ಲಿ ಕುಂತರೂ ಕೂಡ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಇಷ್ಟಲಿಂಗವನ್ನು ನಿಮ್ಮ ಕೈಯಲ್ಲಿ ಕೊಟ್ಟು ಅದಕ್ಕೆ 12 ಅಂಗುಲ ಅಂದ್ರೆ 1 ಫೂಟ್ ದೂರದಲ್ಲಿ ಆ ಇಷ್ಟಲಿಂಗವನ್ನು ಹಿಡಿದುಕೊಂಡು ಅರ್ಧ ನಿಮೀಲಿತ ನೇತ್ರದಿಂದ ಆ ಲಿಂಗವನ್ನೇ ನೋಡ್ತಾ ಇರಬೇಕು. ದೃಷ್ಟಿಯಿಂದ ಪ್ರಾಣ ಮನಸ್ಸುಗಳನ್ನು ಎಲ್ಲಿ ಕಳಿಸಬೇಕು ಅಂದ್ರೆ ಆ ಮೂಲಾಧಾರಕ್ಕೆ ಕಳಿಸಬೇಕಂತ. ದೃಷ್ಟಿಯನ್ನು ಯಾಕಲ್ಲಿ ತಡೆದ್ರೆ ಅಂದ್ರೆ ಮನಸ್ಸು ಮುಂದೆ ಹೋಗಬಾರದನ್ನು ಸಲುವಾಗಿ ದೃಷ್ಟಿಯನ್ನು ಅಲ್ಲಿ ತಡೀತಾರೆ. ಆಮೇಲೆ ದೃಷ್ಟಿಯಲ್ಲಿ ತಡೆದಾಗ ಅದು ಅಂತರ್ಮುಖವಾಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈ ಪ್ರಕಾರವಾಗಿ ಅರ್ಧ ನಿಮೀಲಿತ ನೇತ್ರದಿಂದ ಇಷ್ಟಲಿಂಗವನ್ನು ನೋಡುತ್ತಾ ಮನಸ್ಸು ಪ್ರಾಣಗಳನ್ನ ಮೂಲಾಧಾರಕ್ಕೆ ಕಳಿಸುವಂತಹ ಏನು ಪ್ರಕ್ರಿಯೆ ಇದೆ ಅದಕ್ಕೆ ಶಕ್ತಿ ಚಾಲಿನಿ ಮುದ್ರಾ ಅಂತ ಕರ್ಕೊಂಡ್ ಬರ್ತಾರೆ. ಇನ್ನು ಎರಡನೇದು ಶಾಂಭವಿ ಮುದ್ರಾ ಅಂತ ಬರ್ತದೆ. ಅಂದ್ರೆ ಅದೇ ಇಷ್ಟಲಿಂಗವನ್ನೇ ಮತ್ತೆ ನೀವು ಅದೇ ಪ್ರಕಾರವಾಗಿ ಅರ್ಧ ನಿಮೀಲಿತ ನೇತ್ರದಿಂದ ನೋಡಬೇಕು. ಪೂರಾ ಕಣ್ಣು ತೆರೆದಿರಬಾರದು, ಪೂರಾ ಕಣ್ಣು ಮುಚ್ಚಿರಬಾರದು. ಅರ್ಧ ನಿಮೀಲಿತ ನೇತ್ರದಿಂದ ಆ ಇಷ್ಟಲಿಂಗವನ್ನು ನೋಡುತ್ತಾ ನಿಮ್ಮ ಪ್ರಾಣ ಹಾಗೂ ಮನಸ್ಸುಗಳನ್ನು ಹೃದಯಕ್ಕೆ ನೀವು ಒಯ್ದಾಗ ಅಲ್ಲೇ ವಿದ್ರುಮ ವರ್ಣದ ಜ್ಯೋತಿರ್ಲಿಂಗವನ್ನು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇನ್ನು ಅದೇ ಸ್ಥಿತಿಯಲ್ಲಿ ಇದ್ದುಕೊಂಡೇ ನಿಮ್ಮ ಮನಸ್ಸನ್ನ ಪ್ರಾಣವನ್ನು ಯಾವ ಸಮಯಕ್ಕೆ ನೀವು ಭ್ರೂಮಧ್ಯಕ್ಕೆ ತೆಗೆದುಕೊಂಡು ಬರ್ತಾ ಇದ್ದರೆ ಅವಾಗ ಅಲ್ಲೇ ನೀವು ಸ್ಫಟಿಕ ವರ್ಣದ ಶುಭ್ರ ಜ್ಯೋತಿರ್ಲಿಂಗವನ್ನು ಕಾಣಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಪ್ರಕ್ರಿಯೆಯನ್ನು ತಿಳಿಸಿದ್ದಾರೆ. ನೀವು ನಾಳೆ ಹೋಗಿ ನೋಡಾಚಾರ ಮಾಡಿಕೊಳ್ಳೆ ಕಾಣಲಿಲ್ಲ ಅಂದ್ರೆ ಮಾತು ಬಂದು ನಮ್ಮ ಕೇಳೋರು ನೀವು ಏನ್ರಿ, ನಾವು ಎಲ್ಲಾ ಕಡೆ ನೋಡಿದ್ವಿ, 3 ಜಾಗದ ನಮಗೇನು ಬೆಳಕ ಕಾಣಲಿಲ್ಲ. ಅದಕ್ಕೆ ಅದು ಒಮ್ಮೆಲೆ ಕಾಣುವಂತಹದ್ದೆಲ್ಲ ಅದಕ್ಕೆ ಸಾಧನ ಬೇಕು. ಅದಕ್ಕೆ ಪ್ರತಿನಿತ್ಯ ಪ್ರಾಣಾಯಾಮದ ಜೊತೆಗೆ ಆ ಲಿಂಗದ ಸಾಧನೆಯನ್ನು ಮಾಡ್ತಾ ಮನಸ್ಸು ಯಾವ ಸಮಯಕ್ಕೆ ಏಕಾಗ್ರವಾಗಿ ಅದೇ ನಿಶ್ಚಿತವಾದ ಸ್ಥಾನಕ್ಕೆ ಮೂಡ್ತದ ಅಲ್ಲಿ ಎಲ್ಲವನ್ನು ಕೂಡ ಕಾಣಲಿಕ್ಕೆ ಸಾಧ್ಯ. ಅದಕ್ಕೆ ಪರಮಾತ್ಮ ಮನಸ್ಸನ್ನು ಏನು ಮನುಷ್ಯನಿಗೆ ಕೊಟ್ಟಾರಲ್ಲ ಅದು ಬಹಳ ಮಹತ್ವ ಇರುವಂತಹದ್ದು. ಅದಕ್ಕೆ ಇಲ್ಲಿವರೆಗೆ ನಾವು ಒಳಗೆ ಹೋಗಾಕ ಕಲಿಸೇ ಇಲ್ಲ, ಅದಕ್ಕೆ ಬರೇ ಹೊರಗೆ ತಿರುಗಾಡ ಕಲಿಸ್ಬಿಟ್ಟೆ. ಅದಕ್ಕೆ ಶರಣ ಹೇಳಿದ್ರು, ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವನೇರಿ ಇಂದ್ರಿಯಂಗಳೆಂಬ ಶಾಖೆ ಶಾಖೆಗೆ ಹಾರಿ ವಿಷಯಂಗಳೆಂಬ ಫಲಂಗಳಂ ಅನುಭವಿಸಿ ಭವದತ್ತ ಮುಖವಾಗಿ ಹರಿಯುತ್ತಿದೆ ನೋಡ. ಈ ಮನವೆಂಬ ಮರ್ಕಟವ ನಿಮ್ಮ ನೆನೆಯೆಂಬ ಪಾಶದಲ್ಲಿ ಕಟ್ಟಿ ಉಳುಹಿಕೊಳ್ಳಯ್ಯ ಅಖಂಡೇಶ್ವರ. ಈ ಒಂದು ಗಿಡದೊಳಗೆ ಒಂದು ಮಂಗ್ಯ ಹೋಯ್ತಂತ ತಿಳ್ಕೊರಿ, ಮಾವಿನ ಗಿಡದಾಗ ಒಂದು ಮಂಗ ಹೋಯ್ತು. ಎಲ್ಲಾ ಟೊಂಗಿಯೊಳಗೆ ಹಣ್ಣು ಪಕ್ವಾಗಿದ್ದಾವೆ, ಅದು ತಿನ್ನೋದೆಷ್ಟು, ಒಂದನ್ನು ಎರಡು ಹಣ್ಣು ತಿಂದ್ರೆ ಹೊಟ್ಟೆ ತುಂಬಿ ಹೋಗ್ತದೆ ಅದಕ್ಕೆ. ಆದ್ರೆ ಮಂಗದ ಮನಸ್ಸು ಬಹಳ ವಿಚಿತ್ರ ಅದ. ನಿಮ್ ಮನಸ್ಸು ವಿಚಿತ್ರ ಅಂದ್ರೆ ಮಂಗದ ಮನಸ್ಸು ಯಾಕೆ ವಿಚಿತ್ರ ಇರ್ಲಿಕ್ಕಿಲ್ಲ? ನಿಮ್ಮ ಮನಸ್ಸಿಗೆ ಮಂಗನ ಹುರಿಸ್ತಾರ ಅವರು, ಇನ್ನು ಆ ಮಂಗದ ಮನಸ್ಸು ಎಷ್ಟು ವಿಚಿತ್ರ ಇರ್ಲಿಕ್ಕಿಲ್ಲ. ಅದಕ್ಕೆ ಅದು ಏನ್ ಮಾಡುತ್ತಂದ್ರೆ ಒಂದು ಟೊಂಗೆಯಲ್ಲಿರುವಂತ ಹಣ್ಣನ್ನು ತಗೊಂಡು ತಿಂತಾ ತಿಂತಾ ಮತ್ತೊಂದು ಹಣ್ಣು ನೋಡ್ತದ. ಅದು ಇದನ್ನ ಪೂರಾ ನೋಡ್ಕೊಂತ ತಿನ್ನಂಗಿಲ್ಲ, ಈ ಕಡೆ ತಿನ್ನಂಗ್ ತಿಂತಿರ್ತದ, ಮತ್ತ ಅಲ್ಲೇನದ ಅಂತ ಅಕ್ಕಂಡ್ ನೋಡ್ತದ. ಅಲ್ಲೊಂದ್ ಏನಾದ್ರೂ ಕಾಣ್ತೇನೆ ಕೈ ಬಿಟ್ಬಿಡ್ತು, ಅಲ್ಲೇ ಮತ್ ಆ ಟೊಂಗಿಗೆ ಜಿಗಿದು ಅಲ್ಲಿ ಹಣ್ಣನ್ನು ತಿಂತದ. ಅದಕ್ಕೆ ನಮ್ಮ ಮನಸ್ಸನ್ನುವಂತ ಮಂಗ ತಿನ್ನುವಂತ ಹಣ್ಣು ಯಾವು? ಹೊರಗಿನ ಮಂಗ ಮಾವಿನ ಹಣ್ಣು ಬಾಳೆಹಣ್ಣು ತಿಂತದ, ಒಳಗಿನ ಮಂಗ ಏನ್ ತಿಂತದ? ಅದಕ್ಕೆ ಶಬ್ದ, ಸ್ಪರ್ಶ, ರೂಪ, ರಸ ಇವುಗಳಿಗೆ ವಿಷಯಗಳೆಂಬ ಫಲಗಳು ಅಂತ. ಇಲ್ಲಿ ಕೇಳ್ತಿರ್ತದೆ ಅಕ್ಕಡೆ ಯಾರೋ ಒಂದು ಚಿರ್ರ ಚಿರುಕುಲ ಅಕ್ಕ ನೋಡುತ್ತೆ. ಇಲ್ಲಿ ಕೇಳಕತ್ತಿರ ಕೇಳ್ತಾ ಕೇಳ್ತಾ ಅಕ್ಕ ನೋಡ್ತದ ಏನ್ ಜರುತ್ತಿತ್ತು ಅಂದ್ರೆ ಅದಕ್ಕೆ ಹಂಗ ಅಭ್ಯಾಸ ಆಗೈತೆ. ಇದನ್ನ ಮಾಡ್ತಾ ಮಾಡ್ತಾ ಅಕ್ಕಡೆ ಹೋಗೋದು, ಅದನ್ನ ಮಾಡ್ತಾ ಮಾಡ್ತಾ ಇಕ್ಕಡೆ ಹೋಗೋದು, ಹಿಂಗ ನಾವು ಅದಕ್ಕೆ ಅಭ್ಯಾಸ ನಂಗೆ ಹಾಕೀವಿ. ಅದಕ್ಕೆ ಎಷ್ಟು ದಿವಸದ ಅಭ್ಯಾಸ ಅಂದ್ರೆ ಒಂದು ದಿವಸದಲ್ಲ, ಅದು ಒಂದು ಜನ್ಮದಲ್ಲ, ಅದು ಒಂದು ಯುಗದ್ದು ಅಲ್ಲ, ಅದು ಅನೇಕ ಯುಗ ಯುಗಗಳಿಂದ ಹುಟ್ಟತಾ ಅದೇ ಉದ್ಯೋಗ ಮಾಡ್ಕೊಂಡು ಬಂದದ. ಅದು ಹಿಂಗ್ ಮಾಡಿ ಮಾಡಿ ಏನ್ ಮಾಡುತ್ತಂದ್ರ ಭವದತ್ತ ಮುಖವಾಗಿ ಹರಿಯುತ್ತಿದೆ ನೋಡ. ಅದು ಎಲ್ಲಿ ಹೋಗ್ತದೆ? ಮತ್ತ ಹುಟ್ಟಲಿಕ್ಕೆ ಹೋಗ್ತದ, ಮತ್ ಸಾಯಕ್ ಹೋಗ್ತದ, ಮತ್ ಹುಟ್ಟದ, ಮತ್ ಸಾಯ್ತದ. ಎಷ್ಟ ಸರ ಸತ್ರು ಅದಕ್ಕೆ ಬ್ಯಾಸರ ಇಲ್ಲ, ಎಷ್ಟ ಸರ ಹುಟ್ಟಿದ್ರು ಅದಕ್ಕೆ ಬ್ಯಾಸರಕಿನಿಲ್ಲ. ಯಾಕೆ ಬ್ಯಾಸರ ಇಲ್ಲ ಅಂದ್ರೆ ಸಾಯೋದ ಬ್ಯಾರೆ ಹುಟ್ಟೋದ ಬ್ಯಾರೆ. ಸಾಯೋದು ನಿಮ್ಮ ಶರೀರ, ಹುಟ್ಟೋದು ನಿಮ್ಮ ಶರೀರ, ಪರಂತ ಎಲ್ಲಾ ಶರೀರದಾಗಿರೋದು ಅದೇ. ಯಾವಾಗ ಮನುಷ್ಯನಿಗೆ ದೇಹ ಜೀರ್ಣಶೀಲ ಆಗ್ತದ ಅವಾಗ ಮನುಷ್ಯ ಏನಂತಾನೆ? ಮನುಷ್ಯ ಅಂದ್ರೆ ನಿಮ್ ಮನಸ್ಸು ಏನಂತದ? ಸಾಕಿರಿ ಗುರುಗಳ, ಸಾಕ್ ಮಾಡ್ರಿ, ಆಶೀರ್ವಾದ ಮಾಡ್ರಿ, ಇದು ಹೋಗ್ಲಿ ಅಂತದ. ಇದು ಹೋಗ್ಲಿ, ಇದು ಹೋಗ್ಲಿ ಅಂದ್ರೆ ಯಾಕೆ ಹೋಗ್ಲಿ ಅಂತದ ಅಂದ್ರೆ ಮನಸ್ಸೊಳಗೆ ವಿಚಾರ ಮಾಡ್ತದ, ನೋಡ್ಬೇಕಂತೀನಿ ಕಾಣವಲ್ದು, ಕೇಳ್ಬೇಕಂತೀನಿ ಏನು ಕೇಳವಲ್ದು, ಅಡ್ಡಬೇಕಂತೀನಿ ಕಾಲ ಶಕ್ತಿ ಇಲ್ಲ, ಯಾರಿಗಾರ ಹೊಡಿಬೇಕಂತೀನಿ ಕೈಯಾಗ ಶಕ್ತಿ ಇಲ್ಲ, ಯಾರಿಗಾರ ಬೈಬೇಕಂತಾನೆ ಬಾಯಾಗ ಶಕ್ತಿ ಇಲ್ಲ. ಮತ್ತಿಂಥ ನಿಶಕ್ತವಾದ ದೇಹದಲ್ಲಿ ನಾನಿದ್ದೇನು ಮಾಡ್ಲಿ? ಅದಕ್ಕೆ ಇದನ್ನು ಒಯ್ದು ಹೋಗಿ ಮತ್ತೊಂದು ಹೊಸ ತಗೊಂಡು ಬಾ, ಮತ್ತೆ ನನ್ನ ಆಟನ ಚಾಲು ಮಾಡ್ತೀನಿ ಅಂತದ್ದು. ಅದಕ್ಕೆ ಇಂಥ ಆಟ ಎಷ್ಟರ ಮಾಡಿರಿ? ಮಂಗನ ಆಟನ ಎಷ್ಟರ ಮಾಡಿರಿ ಅಂದ್ರೆ ಅದು ಲೆಕ್ಕನ ಇಲ್ಲ ನಿಮಗೆ. ನಿಜಗೂ ಶಿವಿಯವರು ಲೆಕ್ಕ ಮಾಡ್ಯಾರ ಅದನ್ನ. ಯೋಗಿಗಳಿಗೆ ಲೆಕ್ಕ ಹತ್ತದೆ, ಭೋಗಿಗಳಿಗೆ ಲೆಕ್ಕ ಹತ್ತಂಗಿಲ್ಲ. ಯಾಕಂದ್ರೆ ಆ ಕಡೆ ಲಕ್ಷಣ ಕೊಡಂಗಿಲ್ಲ. ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲು ಎನಿತು ಪರಮಾಣುಗಳು ಅನಿತು ದೇಹವನ್ನು ಧರಿಸುತ್ತಾ ಒಂದೊಂದು ಜೀವ ಬಸುರುಳು ಬಂದೆ ಮಳೆ ನೀನತ್ತ ತಿರುಗದಂತೆ ರಚಿಸಿದೆ ನಿದ್ರೆ ಬಾರದಿದೆನ್ನ ಪರಿಭವ ದುಃಖ ಸಮುದ್ರ ಸಾಯಸವ ನೆನೆ ನೆನದು ಅಂತರ. ಎಷ್ಟು ಸರ ಹುಟ್ಟಿ ಬಂದದ ಜೀವ ಅಂತ ಕೇಳಿದ್ರೆ ಈ ಮನಸ್ಸು ಮಂಗ ಎಷ್ಟು ದೇಹ ಧರಿಸಿಕೊಂಡು ಬಂದದಂದ್ರೆ ಈ ಭೂಮಿನೆಲ್ಲವನ್ನು ಕೂಡ ಒಳ್ಳ ಹಾಕಿ ಕುಟ್ರಿ ಮತ್ತೆ ಅಂದ ಒಳ್ಳೆ ಎಲ್ಲಿ ತರಬೇಕೇನು? ಒಂದು ಕಲ್ಪನಾ ಮಾಡ್ರಿ ಅಂತಾರ ಅವರು. ಸುಮ್ಮನೆ ಕಲ್ಪನಾ ಏನೇನೋ ಮಾಡ್ತಾರೆ, ಇದು ಒಂದಿಟ್ಟು ಮಾಡ್ರಿ. ಅದಕ್ಕೆ ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲು ಅದನ್ನ ಸಣ್ಣ ಅಣು ಅಣು ಪರಮಾಣು ಮಾಡಿದ ಬಳಿಕ ಅವನು ಎಣಸರ್. ಎಷ್ಟು ಜನ್ಮ ಬೇಕಾಗವನು ಎಣಸಕ? ಒಂದು ಸುಮ್ಮನೆ ಒಂದಿಟ್ಟು ಮಣ್ಣಿನ ಮುದ್ದಿ ಕೊಡ್ತೀವಿ, ನಾಳೆ ಕುಟ್ಟಿ ಸಣ್ಣ ಮಾಡಿ ಎಣಿಸ್ಕೊಂಡ್ರೆ ಬರ್ರಿ ಆಗೋದಿಲ್ಲ. ಒಂದಿಟ್ಟು ಮಣ್ಣಿನ ಮುದ್ದಿ ಎಣಸಕ ಆಗಂಗಿಲ್ಲ ಅಂದ್ರೆ ಅಷ್ಟು ಕಣಗಳಾಗ್ಯಾವ. ಇಷ್ಟು ಸಾರಿ ಎಲ್ಲಿ ಹುಟ್ಟಿ ಬಂದ್ಯಪ್ಪ ಅಂದ್ರೆ ಒಂದೊಂದು ಯೋನಿಯೊಳಗೆ ಅಷ್ಟು ಸಲ ಹುಟ್ಟಿ ಬಂದಿ ಅಂತಾರವ್ರು. ಮರಳಿ ನೀನತ್ತ ತಿರುಗದಂತೆ ನೀ ಎಲ್ಲಿಂದ ಬಂದಿದ್ದಿ ಮತ್ತೆ ನಿನಗೆ ಅಲ್ಲಿ ಹೋಗಲಾರದಂಗ ಇಲ್ಲೇ ತಿರುಗಿಸ್ತಾಗತ್ತದ. ಅದಕ್ಕೆ ಹೇಳ್ತಾರವರು, ನಿದ್ರೆ ಬಾರದಿದೆಲ್ಲ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆ ನೆನದು. ಅವರಂತ ನಮ್ಗೆ ನಿದ್ದೆ ಬರುವಂತ ಅವ್ರಂದ್ರೆ ಪ್ರವಚನ ಕುಂತಾಗ ನಿದ್ದೆ ಮಾಡೋ ಜನ ಎಷ್ಟೋ ಬಂದಿರ್ತಾರ. ಇವ್ರಿಗೆ ಇಲ್ಲೇ ನಿದ್ದೆ ಹತ್ತದ, ಅವ್ರಿಗೆ ನಿದ್ದೆ ಎಲ್ಲಿ ಬರಂಗಿಲ್ಲ. ಯಾಕೆ ಬಂದಿಲ್ಲ ಅಂದ್ರೆ ಅವ್ರಿಗೆ ಅದು ಚಿಂತೆ ಅದ. ನಿಮಗೇನು ಚಿಂತೆ ಅದ? ಅದರದ ಚಿಂತೆನೇ ಇಲ್ಲ ಅಂತ. ಅದಕ್ಕೆ ಇಷ್ಟು ಸಾರಿ ಜನ್ಮವನ್ನು ತಾಳಿಕೊಂಡು ಬಂದಿದ್ರು ಕೂಡ ಮತ್ತೆ ಮನಸ್ಸು ಆ ಕಡೆಗೇನು ಹರಿತಾ ಇದೆ ಅಂತ ತಿಳ್ಕೊಂಡು ಯೋಗಿಗಳೇನ್ ಮಾಡ್ತಾರಪ್ಪ ಅಂದ್ರೆ ಆ ಮನಸ್ಸನ್ನ ಸ್ವಲ್ಪ ಹೊರಗೆ ಅಡ್ಡಾಡುವಂತ ಮನಸ್ಸನ್ನ ಸ್ವಲ್ಪ ಒಳಗೆ ಕಳಿಸ್ರಿ, ಅಂತರ್ಯಾತ್ರೆಯನ್ನ ಮಾಡ್ರಿ ಅಂತಾರ. ಬಹಿರಂಗದಲ್ಲಿ ಜ್ಯೋತಿರ್ಲಿಂಗಗಳ ದರ್ಶನ ಮಾಡಕ್ಕೆ ಬಹಳ ಕಡೆ ಹೋಗಿರಿ. ಸೌರಾಷ್ಟ್ರಕ್ಕೆ ಹೋದ್ರೆ, ಕಾಶಿಗೆ ಹೋದ್ರಿ, ರಾಮೇಶ್ವರಂಗೆ ಹೋದ್ರೆ, ಇವೆಲ್ಲ ಜ್ಯೋತಿರ್ಲಿಂಗಗಳು. ಹೊರಗಿನ ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡ್ಲಿಕ್ಕೆ ಎಷ್ಟೋ ಸಾರಿ ಮನುಷ್ಯ ಹೋಗ್ತಾನೆ. ಕಾಶಿಗೆ ಎಷ್ಟು ಸರ ಬಂದಿದ್ರಿ? ಏನೋ ನಾಲ್ಕು ಸರ ಬಂದಿದ್ವಿ ಅಂತ ಹೇಳ್ತಾನೆ. ರಾಮೇಶ್ವರಂಗೆ ಎರಡು ಸರ ಹೋಗಿದ್ರಿ, ಮತ್ತೆ ಎರಡು ಸರ ಕಾಶಿಗೆ, ಎರಡು ಸರ ಮತ್ತೆ ರಾಮೇಶ್ವರಂಗೆ ಹೋಗಿದ್ವಿ. ಯಾಕೆ ಹೋಗಿದ್ವಿ ಅಂದ್ರೆ ಜ್ಯೋತಿರ್ಲಿಂಗ ನೋಡಕ್ ಹೋಗಿದ್ವಿ. ಜ್ಯೋತಿರ್ಲಿಂಗ ದರ್ಶನಕ್ಕೆ ನಾವು ಹೋಗಿದ್ವಿ. ಮತ್ತ ಆ ಜ್ಯೋತಿರ್ಲಿಂಗ ನಿನ್ನೊಳಗದವನ್ನ ಅವನ್ ಎಂದರ ನೋಡಿಯನು ಅಂತ ಚೇಚೆ ನಮಗ್ ಗುರ್ತಿದ್ರೆ ಅಲ್ಲಿ ಯಾಕೆ ಹೋಗಿದ್ದೀವಿ ಅಂತ. ಅದಕ್ಕೆ ಅಂತರ್ಯಾತ್ರ ಮಾಡಿಲ್ಲ ಅಂತ ತಿಳ್ಕೊಂಡು ನಮಗ್ ಒಳಗೇನು ಕಾಣಂಗಿಲ್ಲ. ಅವನು ನಮ್ಮ ಇಂದ್ರಿಯಗಳು ಯಾವಾಗಲೂ ಕೂಡ ಬಹಿರ್ಮುಖವಾಗಿರೋದ್ರಿಂದ ನಮ್ಮ ಮನಸ್ಸು ಯಾವಾಗಲೂ ಕೂಡ ಹೊರಗೆ ಹೋಗ್ತದ ಹೊರಗೆ ಹೋಗ್ತದ ಹೊರಗೆ ಹೋಗ್ತದ, ಅದು ಒಳಗ ಬಂದೇ ಇಲ್ಲ. ನಿಮ್ ಮನೆಗೆ ಒಂದು ಬಾಗಲ ಹಾಸ್ತಿರಿ, ಮನೆ ಕಟ್ಟು ಕಾಲಕ್ಕೆ ಮುಹೂರ್ತ ನೋಡಿ ಒಂದು ಬಾಗಲ ಹಾಸ್ತಿರಿ, ಒಂದು ಚೌಕಟ್ಟು, ಅದಕ್ಕೆ ಮತ್ತ ಕದಾಗಿದೆ ಅಲ್ಲ ಹಾಸ್ತಿರಿ. ಬಾಗಲ ಯಾಕೆ ಹಾಸ್ತಿರಿ ಮನೆಗೆ? ಕಾರ್ಡ್ರು ಬರ್ತಾರಂತ. ಕಾರ್ಡ್ರು ಬರಕಲ್ಲ, ನಿಮಗೆ ಬೇಕಲ್ಲ ಹೋಗಾಕ ಬರಕ. ಕಾರ್ಡ್ರು ಬಂದರೆ ಬರಲಿ, ಬಿಟ್ಟರೆ ಬಿಡ್ಲಿ. ಕಾರ್ಡ್ರು ಆ ಬಾಗಿಲಿಂದ ಬರಂಗಿಲ್ಲ, ಅವ್ರು ಬೇರೆ ಬಾಗಿಲನ್ನ ತಕೊಂಡು ಬರ್ತಾರ ಹೊಸದು, ನಿಮ್ ಬಾಗಲ್ದಾಗ ಅಡ್ಡಿಡಂಗಿಲ್ಲ ಅವ್ರು. ಅಂದ ಬಳಿಕ ಮನೆಗೆ ಹಚ್ಚಿರುವಂತ ಏನು ಬಾಗಲ ಇದೆ ಅದನ್ನ ಎದಕ್ಕೆ ಮಾಡ್ರಿ ಅಂದ್ರೆ, ನೀವು ಹೊರಗೆ ಹೋಗ್ತೀರಿ ಮಾರ್ಕೆಟ್ನಾಗ ಮತ್ ಒಳಗೆ ಬರ್ತೀರಿ, ಮತ್ತ ಸಾಲಿಗೆ ಹೋಗ್ತೀರಿ ಮತ್ ಒಳಗೆ ಬರ್ತೀರಿ, ಮತ್ ನೌಕರಿ ಮಾಡಕ್ ಹೋಗ್ತೀರಿ ಮತ್ ಒಳಗೆ ಬರ್ತೀರಿ. ದಿವಸಕ್ಕೆ ಎಷ್ಟೋ ಸಲ ಹೋಗ್ತೀರಿ ಹೊರಗೆ ಮತ್ತೆ ಬರ್ತೀರಿ. ಏನ್ ಹೋದವ್ರು ಆ ಕಡೆ ಹೋಗಿ ಬಿಡ್ತೀರೇನ? ಆ ಕಡೆ ಹೋಗಂಗಿಲ್ಲ, ಹೊಳ್ಳಿ ಬರ್ತೀರಿ. ನೀವು ಯಾಕೆ ಬರ್ತೀರಿ ಅಂದ್ರೆ ನಿಮ್ದೆಲ್ಲ ಇರೋದು ಅಲ್ಲೇ ಅದ, ನೀವು ಗಳಿಸಿದ್ದು ಅಲ್ಲೇ ಅದ, ನಿಮ್ಮನ್ನು ಪ್ರೀತಿ ಮಾಡೋರು ಅಲ್ಲೇ ಇದಾರೆ, ನಿಮ್ಗೆ ಯಾವುದು ಸುಂದರವಾದ ವಸ್ತು ಅದು ಅಲ್ಲೇ ಅದ. ಅದಕ್ಕೆ ನೀವು ಎಲ್ಲೇ ಹೋದ್ರು ಮತ್ತೆ ಹೊಳ್ಳಿ ನೀವು ಅಲ್ಲಿಗೆ ಬಂದೇ ಬರ್ತೀರಿ. ಹಂಗ ಒಬ್ಬ ಮನುಷ್ಯ ಏನ್ ಮಾಡಿದ ಅಂದ್ರೆ, ಮನೆಗೆ ಬಾಗಲ ಹಚ್ಚಿದ, ಅವ್ನು ಹೊರಗೆ ಹೋದ, ಹೊರಗೆ ಹೋದ, ಇನ್ನುವರೆಗೆ ಹೊಳ್ಳಿ ಬಂದೇ ಇಲ್ಲ. ಅವ ಯಾರಂದ್ರೆ ಇವರೇ ಅಲ್ಲ ಅಂದ್ರೆ, ಮನಸ್ಸನ್ನುವಂತಹದ್ದೇನದ ಬುದ್ಧಿ ಅನ್ನುವಂತಹದೊಂದು ಬಾಗಲ ಇದೆ. ಆ ಬುದ್ಧಿಯ ಬಾಗಲಿಂದ ಮನಸ್ಸನ್ನು ಹೊರಗೆ ಬಂತು, ಹೊರಗೆ ಬಂದ್ ಬೈ ಹೊರಗೆ ಆಡಿಡ್ತ, ಹೊರಗೆ ಆಡಿಡ್ತ, ಹೊರಗೆ ಆಡಿಡ್ತ, ಹೊರಗೆ ಬರಕ ತಯಾರಿಲ್ಲ ಅದು. ಅದಕ್ಕೆ ಮನಸ್ಸು ನಾವೆಲ್ಲ ಜ್ಯೋತಿ ಹೆಂಗ ನೋಡಿದ್ರು ಹೊರಗೆ ನೋಡೋದು, ಏನ್ ನೋಡೋದೆಲ್ಲ ಹೊರಗೆ ನೋಡಕ್ ಪ್ರಯತ್ನ ಮಾಡ್ತೀವಿ. ಆದ್ರೆ ಯದ್ ಬ್ರಹ್ಮಾಂಡೆ ತತ್ ಪಿಂಡಾಂಡೆ ಅಂತ, ಯಾವ್ಯಾವ್ದೆಲ್ಲ ಬ್ರಹ್ಮಾಂಡದೊಳಗದ ಅದೆಲ್ಲ ನಮ್ಮ ಪಿಂಡಾಂಡದೊಳಗು ಕೂಡ ಇದೆ ಅಂತ. ಆ ಲಿಂಗ ತರ ಬರಾಕ ಅಲ್ಲಿ ನಿಮ್ಗೆ 12 ಸೆಕೆಂಡ್ ಸುದ್ದ ನಿಲ್ಲಿಸಿಕೊಡಂಗಿಲ್ಲ, ನೋಡ್ರೊಳಗ ನುಗ್ಸ್ಬಿಡ್ತಾರ, ಹೊಳ ಬಂದ್ಬಿಡ್ತಾರೆ. ಏ ಜ್ಯೋತಿರ್ಲಿಂಗ ಕಾಶಿ ಯಾತ್ರ ಮುಗಿತ, ನಮ್ದು ಕಾಶಿ ಯಾತ್ರ ಮುಗಿತ್ ಮುಗಿತ್ ನಿಂದೆಲ್ಲ ಮುಗಿದೈತಿ, ಯಾತ್ರ ಮುಗಿತ್ ಎಲ್ಲ ಮುಗಿತ್. ಅದಕ್ಕೆ ಇಂಥ ಯಾತ್ರೆಗಳನ್ನ ಎಷ್ಟು ಮಾಡಿದ್ರು ಕೂಡ ಅರ್ಥ ಇಲ್ಲ ಅಂತ. ಅದಕ್ಕೇನು ಮಾಡಬೇಕು ಅಂದ್ರೆ, ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಅಂತರ್ಯಾತ್ರೆಯನ್ನು ಮಾಡಬೇಕು, ಒಳಗೆ ಹೋಗಕ್ ಕಲಿಬೇಕು, ಒಳಗೆ ಹೋಗ್ಬೇಕು ಅಂತ. ಅದಕ್ಕೆ ಅಂತರ್ಯಾತ್ರೆಯ ಮಾರ್ಗವನ್ನು ತಿಳಿಸಿಕೊಟ್ಟು ಆಧಾರದಲ್ಲಿ ಕನಕ ವರ್ಣದ ಜ್ಯೋತಿರ್ಲಿಂಗ, ಹೃದಯದಲ್ಲಿ ಹವಳದ ವರ್ಣದ ಜ್ಯೋತಿರ್ಲಿಂಗ, ಭೂಮಧ್ಯದಲ್ಲಿ ಸ್ಫಟಿಕ ವರ್ಣದ ಜ್ಯೋತಿರ್ಲಿಂಗವನ್ನು ಅನುಸಂಧಾನ ಮಾಡುವುದಕ್ಕೆ ಅಂತರ್ಲಿಂಗ ಧಾರಣ ಅಂತ ಕರೀತಾರೆ. ಕೊನೆಗೆ ಬರೀತಾರೆ ಏನ್ರಿ ಇದು ನಮಗಂತೂ ಸಾಧ್ಯದ ಮಾತು ಅಂತ ತಿಳ್ಕೊಂಡು ಯಾರಾದ್ರೂ ಅಂದ್ರೆ, ಅವರಂತಾರವರು, ಅಂತರ್ಧಾರಯಿತಂ ಅಶಕ್ತ ಶಕ್ತ ಏವವ. ಅಂತರ್ಲಿಂಗವನ್ನು ಧರಿಸುವ ಸಾಮರ್ಥ್ಯ ನಿನಗೆ ಇರಲಿ ಅಥವಾ ಇಲ್ಲದೆ ಇರಲಿ, ಬಹಿರಂಗದಲ್ಲಿ ಇಷ್ಟ ಲಿಂಗವನ್ನು ಮಾತ್ರ ಸದಾ ಧರಿಸಿಕೊಂಡಿರುವಂತ. ಅದಕ್ಕೆ ಆ ಲಿಂಗವನ್ನು ಎಲ್ಲಿ ಧರಿಸಬೇಕು ದೇಹದ ಮೇಲೆ, ಬಹಳ ಜನರಿಗೆ ಇದನ್ನು ಗುರುತೇ ಇಲ್ಲ, ಎಲ್ಲೆಲ್ಲೋ ಧರಿಸಿರ್ತಾರ. ಅವ್ರ ಲಿಂಗ ತೆಗೆದು ಬರುವಾಗ ಗುರುತಾಕದ್ ಎಲ್ಲಿ ಕಟ್ಟ್ಯಾರಪ್ಪ ಇವರನ್ನು, ಮುಂಜಾನೆ ದಿನ ಗುರುತಾಕ ನಾವು. ಅದಕ್ಕೆ ರೇಣುಕರ ಅಪ್ಪನೆ ಕೊಡಿಸ್ತಾರೆ, ಮೂರ್ಧಿ ಕಂಠದೇಶೇವ ವಕ್ಷಸ್ಥಳೆ ಕುಕ್ಷೌ ಕಕ್ಷೆ ಹಸ್ತಸ್ಥಳೆ. ಇವು ಸ್ಥಾನಗಳು ಹೇಳರು. ಎಲ್ಲಕ್ಕೂ ಮುಖ್ಯವಾದ ಸ್ಥಾನ ಅಂದ್ರೆ ಉತ್ತಮಾಂಗ ಅಂತ, ಮಸ್ತಕದಲ್ಲಿ ಲಿಂಗ ಧರಿಸುವುದು ಉತ್ತಮ ಸ್ಥಾನ ಅಂತ. ಅದಕ್ಕೆ ರೇಣುಕಾದಿ ಪಂಚಾಚಾರ ವಿಗ್ರಹಗಳನ್ನೇ ನೋಡಿದ್ರೆ ಅವ್ರ ಲಿಂಗ ಎಲ್ಲಿರ್ತಪ್ಪ ಅಂದ್ರೆ ಕೊಳ್ಳಾಗಿಲ್ಲದ. ಬಹಳ ಜನರಿಗೆ ಏನು ಭ್ರಮ ಆಗಿದೆ ಅಂದ್ರೆ ಇವರು ಕೊಳ್ಳಾಗ ಲಿಂಗ ಇಲ್ಲ, ಅದಕ್ಕೆ ಇವರು ಶೈವರು ಅಂತ ಜಗತ್ತಿನಲ್ಲಿ ತಪ್ಪು ಕಲ್ಪನೆಗಳನ್ನ ಹೇಳೋರು ಬಹಳ ಜನ ಅದಾರೆ. ಇವರು ವೀರಶೈವರಲ್ಲ, ಇವರು ಶೈವರು ಅಂತ ಹೇಳ್ತಾರೆ. ಆದ್ರೆ ಅವರು ಎಲ್ಲಿ ಲಿಂಗ ಧರಿಸಿದ್ರನ್ನು ಅರುವ ಇವರಿಗಿಲ್ಲ. ಅದಕ್ಕೆ ದೇವತೆಗಳು ಋಷಿಗಳು ಮಹರ್ಷಿಗಳು ಮಸ್ತಕದಲ್ಲಿ ಲಿಂಗವನ್ನು ಧರಿಸ್ತಾ ಇದ್ರು. ಮೂರ್ಧ್ನಿ ಇದು ಉತ್ತಮವಾದ ಸ್ಥಾನ, ಇದು ಲಿಂಗವನ್ನು ಧರಿಸುವಂತಹದ್ದು. ಅಂದ್ರೆ ನೀವು ಎಲ್ಲೇ ಹಾದರೂ ಕೂಡ ನೀವು ಕಂಡಿರ್ಬೇಕು, ನಿಮ್ ಟ್ರೇಡ್ ಮಾರ್ಕ್ ಕಾಣಬೇಕಲ್ಲ, ಇವ ಲಿಂಗ ದಾರಿ ಅದಾನ ಅಂತ ತಿಳ್ಕೊಂಡ್ರೆ. ಆಮೇಲೆ ಎರಡನೇದು ಕಂಠೆ. ನಿಮಗೆ ಅಲ್ಲಿ ಬಹಳ ತೊಂದರೆ ಬಂತಪ್ಪ, ಅದಕ್ಕೆ ಎರಡನೇ ಸ್ಥಾನ ಹೇಳ್ತಾರೆ ಇಲ್ಲೇ ಕಂಠದಲ್ಲಿ. ಇಲ್ಲಿಗೆ ಕುತ್ತಿಗೆ ನೀವು ಕಟ್ಕೊಂಡಿರ್ತಾರ, ಒಬ್ಬರು ಏನಾರ ಚಲೋ ಆಭರಣ ಇತ್ತಂದ್ರೆ ಎಲ್ಲರಿಗೆ ಕಾಣಬೇಕು ಅನ್ನೋ ಸಲ ಎಲ್ಲಿ ಕಟ್ತೀರಿ? ಬರೋಬ್ಬರಿ ಕುತ್ತಿಗೆ ಇಲ್ಲೇ ಕಾಣಬೇಕದು. ಆ ಕಡೆ ಮಹಾರಾಷ್ಟ್ರದಾಗ ಹೋದ್ರೆ ತಾಳೆ ಕಟ್ತಾರ, ಬರೋಬ್ಬರಿ ಇಲ್ಲಿಗೆ ಕಟ್ಟಿರ್ತಾರ. ಅಂದ್ರೆ ಅದೇನು ಪತಿಯ ಗುರುತು ಹೇಗೆ ನೀವು ಎಲ್ಲರಿಗೆ ಕಾಣಬೇಕಂತ ತಿಳ್ಕೊಂಡು ಕಟ್ತೀರಿ, ಹಾಗೆ ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡತಕ್ಕಂತಹ ಲಿಂಗವನ್ನು ಕೂಡ ಕಂಠದಲ್ಲಿ ಧರಿಸುವಂತ ಒಂದು ಪದ್ಧತಿ, ಅದೊಂದು ಸ್ಥಾನ. ಆನಂತರ ವಕ್ಷಸ್ಥಲ, ಎದೆ ಮೇಲೆ ಲಿಂಗವನ್ನು ಧರಿಸಬಹುದು. ಆನಂತರ ನಿಮ್ಮ ಈ ಬಗಲಿನೊಳಗು ಕೂಡ ಲಿಂಗವನ್ನು ಧರಿಸಬಹುದು. ಆಮೇಲೆ ಹೊಟ್ಟೆಯ ಮೇಲೆ ಲಿಂಗವನ್ನು ಧರಿಸಬಹುದು. ಕೊನೆಯದಾಗಿ ಹಸ್ತಸ್ಥಲೆ, ಯಾವತ್ತು ಅಂಗೈಯೊಳಗ ಲಿಂಗಾನ ಕೂಡ ಇಡ್ಕೊಂಡಿರಬಹುದು ಅಂತ. ಹಿಂಗ ಅಂಗೈಯೊಳಗ ಲಿಂಗ ಇಡ್ಕೊಂಡವ್ರು ಅನೇಕ ಶರಣರಾಗೋಗ್ಯಾರ. ಅಂದ್ರೆ ಎಷ್ಟು ಜಾಗೃತವಾಗಿರಬೇಕವ್ರು ಅಂತ. ಅಂಗೈಯೊಳಗೆ ಲಿಂಗ ಹಿಡ್ಕೊಂಡು ಅದು ಹಂಗ ಹಿಡ್ಕೊಂಡಿರ್ಬೇಕಲ್ಲ ಸಾಯಿಯವರಿಗೆ, ಇದು ಎಷ್ಟು ಕಷ್ಟದ ಕೆಲಸ ಇದು. ಆದ್ರೆ ನಿಮಗದು ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ನಿಮಗೆ ಇಲ್ಲಿಯೂ ಸಾಧ್ಯ ಇಲ್ಲ, ಕಡೆಗೆ ಇಲ್ಲಾರ ಧರಿಸಿವರಿ ಅಲ್ಲಿ ನಿಮಗೆ ನಾಚಿಗೆ ಬರ್ತಿತ್ತಂದ್ರೆ ಸ್ವಲ್ಪ ಕಾಣಲಾರದಂಗ ಎದೆ ಮೇಲೆ ಧರಿಸಿವರಿ. ಅದನ್ನು ಬೇಡ್ರಿ ನಮಗೆ ಇಲ್ಲಿ ಎದೆ ಮೇಲೆ ಮತ್ತೆ ಅದು ಚಲೋ ಕಾಣಲಿಲ್ಲ ಅನ್ನಂಗಿದ್ರೆ ನೀವು ಬಗಲೊಳಗೆ ಧರಿಸ್ಕೋಬಹುದು, ಹೊಟ್ಟೆ ಮೇಲೆ ಧರಿಸಬಹುದು. ಆದ್ರೆ ಒಂದು ಮಾತು ನೆನಪಿಡಬೇಕು ಅಂದ್ರೆ ನಾಭೇ ರಥಸ್ಥಾಲಿಂಗಸ್ಯ ಧಾರಣಂ ಪಾಪ ಕಾರಣಂ. ನೀವು ಎಲ್ಲೇ ಧರಿಸಿರ್ಬಾರಂತ ನಾಭಿಕ್ಕಿಂತಲೂ ಕೆಳಗೆ ಹೋಗಬಾರ್ದು ಅದು ಲಿಂಗ. ಬಹಳಷ್ಟು ಜನರು ದೋತ್ರದಾಗ ಒಳಗೆ ಸಿಗಿಸಿರ್ತಾರ ಅದನ್ನು. ಅದು ಎಲ್ಲಿ ಹೋಗಿರ್ತದೋ ಏನು ಹೊಟ್ಟು ಬಹಳ ಕಷ್ಟ ಹೇಳೋದಕ್ಕೆ ಕಷ್ಟ. ಅದಕ್ಕೆ ಬಗಲಲ್ಲಿ ಲಿಂಗ ಧರಿಸುವಂತವರು ನಾಭಿಕ್ಕಿಂತಲೂ ಮ್ಯಾಲ ಐತಿಲ್ಲ ಅಂತ ನೋಡಿ ಧರಿಸಬೇಕು, ನಾಭಿಕ್ಕಿಂತಲೂ ಕೆಳಗೆ ಹೋಗಬಾರ್ದು ಅದು. ಅದಕ್ಕೆ ನಾಭಿಕ್ಕಿಂತಲೂ ಮೇಲ್ಭಾಗದಲ್ಲಿ ಹೊಟ್ಟೆ ಮೇಲೆ ಧರಿಸಬಹುದು, ಎದೆ ಕಂಠ ಆಮೇಲೆ ಬಾಹು, ಈ ನಿಮ್ಮ ರಟ್ಟೆ ಮೇಲೆ ಕೂಡ ನೀವು ಲಿಂಗವನ್ನು ಕಟ್ಟಿಕೊಳ್ಳಿಕ್ಕೆ ಬರ್ತದೆ. ಇಷ್ಟು ಲಿಂಗವನ್ನು ಧರಿಸತಕ್ಕಂತ ಸ್ಥಾನಗಳನ್ನು ಹೇಳ್ತಾರೆ. ಈ ಲಿಂಗವನ್ನು ಧರಿಸೋದಷ್ಟೇ ಅಲ್ಲ, ಆಮೇಲೆ ಹೇಳ್ತಾರೆ ಅವರು ನಿಜಲಿಂಗಂ ಮನೋರಮಂ ಪೂಜೆಯೇ ಗಂಧ ಪುಷ್ಪಾದ್ಯೈಹಿ. ಆಮೇಲೆ ಲಿಂಗ ಕಟ್ಕೊಂಡ್ರೆ ಅದು ಲಿಂಗ ಅಲ್ಲೇ ಹಂಗ ಕಟ್ಕೊಂಡು ಕಟ್ಕೊಂಡಾಗ ಬಿತ್ತಂದ್ರ ಅದಕ್ಕೆಂದು ಮನೋನ ಬಿಚ್ಚಲಿಲ್ಲ, ಅದನ್ನ ಬಿಚ್ಚಲೇ ಇಲ್ಲ. ಬಹಳಷ್ಟು ಜನರು ಬರ್ತಾರೆ ತೀರ್ಥ ತಗೊಳ್ಳಕ್ಕ, ಅದು ಲಿಂಗ ಹೊರಗೆ ಬರಂಗಿಲ್ಲ, ಅದು ಗುದ್ದಾಡೇ ಗುದ್ದಾಡ್ತಾರ ಹೊರಗೆ ಬರಂಗಿಲ್ಲ, ಅದರಾಗ ತೀರ್ಥ ಹಾಕಿರಂತಾರ. ಅದರಾಗ ಅದು ತೀರ್ಥ ಏನು ಕೈಯಾಗಿ ಬರಂಗಿಲ್ಲ, ಇವರು ಬಾಯಾಗ ಹೋಗಂಗಿಲ್ಲ ತೀರ್ಥ. ಅದಕ್ಕೆ ದಿನಾಲು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಲಿಂಗ ಕಟ್ಟಿಕೊಂಡಿರೋದು ಎದಕ್ಕೆ ಅಂದ್ರೆ ಪೂಜೆ ಮಾಡುವ ಸಲುವಾಗಿ. ಪೂಜೆ ಅಂದ್ರೆ ಏನು? ದೇವರ ಬಗ್ಗೆ ನಮ್ಮಲ್ಲಿರುವಂತಹ ಪ್ರೀತಿಯನ್ನು ತೋರಿಸೋದಕ್ಕ ನಾವು ಪೂಜಾ ಪೂಜಾ ಅಂತ ಕರಿತು. ಅದಕ್ಕೆ ದೇವರನ್ನ ಪೂಜೆ ಮಾಡಬೇಕಾದಾಗ ಮೊಟ್ಟ ಮೊದಲು ಏನ್ ಮಾಡಬೇಕು ಅಂದ್ರೆ ನೀವು ಲಿಂಗವನ್ನು ಮೊಟ್ಟ ಮೊದಲು ಅತ್ಯಂತ ಪ್ರೀತಿಯಿಂದ ನೋಡಬೇಕು ಅಂತಾರೆ. ಲಿಂಗ ಪೂಜೆ ಮಾಡೋಕ್ಕಿಂತಲೂ ಮೊದಲ ನಿಮಗೆ ಸಮಯ ಇತ್ತು ಅಂದ್ರೆ ನೀವು ಏನ್ ಮಾಡ್ರಿ, ಬಹಳತ್ತಿನವರೆಗೆ ಸ್ವಲ್ಪ ಅದನ್ನ ನೋಡ್ತಾ ಕುಂಡ್ರಿ ಅಂತಾರೆ. ಪ್ರೀತಿಯಿಂದ ನೋಡ್ಬೇಕು. ಎಷ್ಟು ಪ್ರೀತಿಯಿಂದ ನೋಡಬೇಕು ಅಂದ್ರೆ ನಿಮ್ಮ ಕೈಯಾಗೊಂದು ಬಂಗಾರದ ಉಂಗುರ ಕೊಟ್ರೆ ಎಷ್ಟು ಪ್ರೀತಿಯಿಂದ ನೋಡ್ತೀರಿ? ಅದರಾಗ ಚಲೋ ಚಲೋ ಹಳ್ಳ ಹಚ್ಚಿದ್ದು, ವಜ್ರ ಹಳ್ಳ ಹಚ್ಚಿದ್ದು, ಅಕಸ್ಮಾತ್ ಯಾರಾದರೂ ಮನೆಯವರು ಬಂಗಾರದ ಉಂಗುರ ಮಾಡಿ ಕೈಯಾಗ ಕೊಟ್ರೆ ಎಷ್ಟು ಸಲ ನೋಡ್ತೀರ? ಅದ ನೋಡಿದ್ದ ಉಂಗುರ ಇರ್ತದ, ಅದು ಮತ್ತೆ ಹಳ್ಳ ಮುಳ್ಳ ನೋಡೋದೆ, ಮತ್ತೆ ನೋಡೋದೆ. ಅದಕ್ಕೆ ಯಾವುದನ್ನ ಮತ್ತೆ ಮತ್ತೆ ನೋಡಬೇಕು ಅನಿಸ್ತದ ಅದಕ್ಕೆ ರಮಣೀಯ ರೂಪ ಅಂತ ಕರೀತಾರೆ. ಕ್ಷಣೇ ಕ್ಷಣೇ ಎನ್ ನವತಾಮ ಪೈತಿ ತದೇವ ರೂಪಂ ರಮಣೀಯತಾಯ. ಯಾವುದೇ ಒಂದು ವಸ್ತುವನ್ನ ಸುಂದರವಾದ ಭವನವನ್ನ ನೋಡಿದ್ರೆ ಮನಸ್ಸು ಒಮ್ಮೆ ತೃಪ್ತಿ ಆಗಂಗಿಲ್ಲ, ಮತ್ತೊಮ್ಮೆ ನೋಡ್ಬೇಕಂತೇವಿ, ಮತ್ತೊಮ್ಮೆ ನೋಡ್ಬೇಕಂತೇವಿ. ಹಾಗ ನಿಮ್ಮ ಪ್ರೀತಿ ಎಲ್ಲಿ ಆಗ್ಬೇಕಂದ್ರೆ ಇಲ್ಲಿವರೆಗೆ ಎಲ್ಲರೂ ಹಾಕಿರೋದಕ್ಕೆ ಇನ್ನು ಮೇಲೆ ಆದರೂ ಕೂಡ ಪ್ರೀತಿಯನ್ನು ಸ್ವಲ್ಪ ಲಿಂಗದಲ್ಲಿ ಇಡಬೇಕಂತ, ಅದನ್ನ ಪ್ರೀತಿಯಿಂದ ನೋಡ್ಬೇಕು. ಬಹಳ ದಿವಸಕ್ಕೆ ನಿಮಗೊಂದು ಗಂಡು ಮಗ ಹುಟ್ಟಿದ, ಆ ಮಗನ ಎಷ್ಟು ಪ್ರೀತಿಯಿಂದ ನೋಡ್ತೀರಿ? ಅಷ್ಟು ಆನಂದ ಆಗ್ತೀರಿ ನಿಮ್ಗೆ ನೋಡ್ಲಿಕ್ಕೆ. ಅದನ್ನ ಹೊಸಾದೇನಾದ್ರೂ ವಸ್ತು ಬಂದ್ರೆ ಎಷ್ಟು ಪ್ರೀತಿಯಿಂದ ನೋಡ್ತೀರಿ? ನೀವೇ ಕಟ್ಟಿರುವಂತ ಹೊಸ ಮನೆ ಎಷ್ಟು ಪ್ರೀತಿಯಿಂದ ನೋಡ್ತೀರಿ? ನಿಮ್ಮ ಹೊಲದೊಳಗೆ ಬಂದಿರುವಂತಹ ಬೆಳೆಯನ್ನು ಎಷ್ಟು ಪ್ರೀತಿಯಿಂದ ನೋಡ್ತೀರಿ? ಅದಕ್ಕಿಂತಲೂ ಹೆಚ್ಚು ಪ್ರೀತಿಯಿಂದ ಲಿಂಗವನ್ನು ಮೊಟ್ಟ ಮೊದಲು ನೋಡಬೇಕಂತಿರ್ಕೊಂಡು ನಿಜಗುಣ ಶಿವೆಗಳು ಕೈವಲ್ಯ ಪದ್ಧತಿಯಲ್ಲಿ ಬರೀತಾರ. ಅದಕ್ಕೆ ಮೊದಲು ಲಿಂಗವನ್ನು ಪ್ರೀತಿಯಿಂದ ನೋಡು. ಯಾಕಂದ್ರೆ ಆ ಲಿಂಗದಲ್ಲಿರುವಂತಹ ಚೆಲುವು ಬೇರೆ ಎಲ್ಲಿ ಕೂಡ ಇಲ್ಲೇ ಇಲ್ಲ ಅಂತ. ಅದು ಕೆಡುವ ಚೆಲುವಲ್ಲ, ಅದು ಕೆಟ್ಟು ಹೋಗುವಂತಹ ಸೌಂದರ್ಯ ಅಲ್ಲ ಅದು. ಅದಕ್ಕೆ ಶಿವನ ಸೌಂದರ್ಯ ಅಂದ್ರೆ ಸತ್ಯಂ ಶಿವಂ ಸುಂದರಂ, ಅದು ಯಾವಾಗಲೂ ಹಾಗೆ ಇರುವಂತಹದ್ದು. ದೇಹದ ಸೌಂದರ್ಯ ವಯಸ್ಸು ಹೋಯಿತು ಅಂದ್ರೆ ತಾನ ಹೋಗೇ ಬಿಡುತ್ತೆ, ಅದು ಉಳಿಯಂಗಿಲ್ಲ. ಅದು ನಾವೆಷ್ಟೇ ಉಳಿಸ್ಬೇಕಂತ ಕೃತ್ರಿಮವಾದ ಸಾಧನೆ ಉಪಯೋಗ ಮಾಡಿಕೊಂಡ್ರು ಕೂಡ ಆ ಸೌಂದರ್ಯ ಉಳಿಲಿಕ್ಕೇನೆ ಸಾಧ್ಯ ಇಲ್ಲ. ಅದು ಅದಕ್ಕೆ ರೂಹಿಲ್ಲದ ಚೆಲುವು ಅಂತಾರೆ ಅದಕ್ಕೆ ಅಕ್ಕ ಮಹಾದೇವಿ. ಅಂತ ಚೆಲುವನ್ನು ನಾವು ನೋಡ್ತಾ ಕೂತ್ಕೊಂಡ್ರೆ ಪ್ರಪಂಚದ ಚೆಲುವಿನ ಆಸೆ ದೂರ ಆಗ್ತದ. ಪ್ರಪಂಚದ ಸೌಂದರ್ಯವನ್ನು ನೋಡಿರುವಂತಹ ಮನುಷ್ಯ ಪರಮಾತ್ಮನ ಸೌಂದರ್ಯವನ್ನು ಕಂಡ ಅಂದ್ರೆ ಇದನ್ನು ಅವನು ಮರಲಿಕ್ಕೆ ಅವನಿಗೆ ಒಂದು ತಿಳುವಳಿಕೆ ಬರ್ತದೆ. ರಾಮಾನುಜಾಚಾರ್ಯರು ಒಂದು ಸಾರಿ ಅವರು ದೇವರಿಗೆ ಅಲ್ಲಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ದೇವರಿಗೆ ಮಡಿಯಿಂದ ನೀರು ಒಯ್ತಾ ಇದ್ರು. ಅವಾಗೊಬ್ಬ ಬೇಡ ಮನುಷ್ಯ ತನ್ನ ಹೆಂಡತಿಯನ್ನು ಅದೇ ಲಗ್ನ ಮಾಡಿಕೊಂಡು ಹೆಂಡತಿಯನ್ನು ಕರ್ಕೊಂಡು ಅವನು ಕೂಡ ನದಿ ದಾಟಿ ಹೋಗ್ತಾ ಇದ್ದನು. ಬೇಸಿಗೆ ದಿವಸ ಇತ್ತು. ಅವ ಒಂದು ಬುಟ್ಟಿಯೊಳಗೆ ಕಮಲಗಳನ್ನು ತೆಗೆದುಕೊಂಡು ಬಂದಿದ್ದ. ಅವ ಏನ್ ಮಾಡ್ತಾ ಇದ್ದ ಅಂದ್ರೆ ಉಸುಗೆಲ್ಲ ಸುಡ್ತಾ ಇತ್ತಂತ ತಿಳ್ಕೊಂಡು ತನ್ನ ಹೆಂಡತಿಯ ಕಾಲಿಗೆ ಬಿಸಿತಾಗಬಾರದಂತ ತಿಳ್ಕೊಂಡು ಆ ಕಮಲಗಳನ್ನ ಇಡ್ತಾ ಇದ್ದ. ಆ ಕಮಲದ ಮೇಲೆ ಕಾಲಿಟ್ಟುಕೊಂಡು ತಾಕಿ ಬರ್ತಾ ಇದ್ಲು. ಈ ದೃಶ್ಯವನ್ನು ರಾಮಾನುಜಾಚಾರ್ಯ ನೋಡಿದ್ರು. ಅವರಂದ್ರು ದೇವರ ಮಸ್ತಕದ ಮೇಲೆ ಇರುವಂತಹ ಈ ಪುಷ್ಪಗಳನ್ನ ಹೆಂಡತಿ ಕಾಲಹ ತುಳಸಗತ್ತನಲ್ಲಿವ. ಅವಾಗ ಕೇಳಿದ್ರು ಅವರು, ಯಾರಪ್ಪ ಇವರು ನನ್ನ ಹೆಂಡತಿ, ಯಾವಾಗಾದ್ಲು, ಇವತ್ತ ಈಗ ಲಗ್ನ ಆಗಿ ಬಂದಿನಿ. ಅವರಂದ್ರೆ ಅದಕ್ಕ ಇಷ್ಟು ಪ್ರೀತಿ ಇದೆ ನೀನು, ಅದಕ್ಕೆ ಇಷ್ಟು ಪ್ರೀತಿ ಇದ್ದೀನಿ. ಪರಂತು ಇದು ದೇವರ ಮಸ್ತಕದ ಮೇಲೆ ಏರಿಸುವಂತಹ ಹೂಗಳಿವು, ಇವು ನನ್ನ ಹೆಂಡತಿ ಕಾಲಾಗ ತುಳಿಸಕತ್ತೀಯಲ್ಲ ಅವ ಅಂತ. ನನ್ನ ದೇವರ ಇದು, ಇದೇ ನನ್ನ ದೇವರು ಅಂತನ. ಬಲಿದ ಲೌಕಿಕನಿಗೆ ಸತಿಪುತ್ರಾದಿಗಳೇ ಬ್ರಹ್ಮ ಅಂದ್ರ, ಅವರವರಿಗೆ ಅವರವರ ಮನ ಒಲಿದುದೇ ಬ್ರಹ್ಮ. ಯಾರಿಗೆ ಯಾವುದು ಬಹಳ ಪ್ರೀತಿ ಅನಿಸ್ತದ ಅದೇ ಅವರ ದೇವರು. ಅವರಂದ್ರು ಇಂಥ ಕೋಮಲವಾದ ಪುಷ್ಪಗಳನ್ನು ಯಾಕೆ ಹಿಂಗ್ ತುಳಿಸ್ತಾ ಇದೆ ಅಂತ ಕೇಳಿದ್ರೆ, ನನ್ನ ಹೆಂಡತಿ ಅಷ್ಟು ಸುಂದರವಾಗಿದ್ದಾರೆ, ಆಕೆ ಪಾದ ಇನ್ನೂ ಸುಂದರ ಅದವ, ಆಕೆ ಏನು ಆಗ್ಬಾರಂತ ತಿಳ್ಕೊಂಡು ಎಷ್ಟು ಮಾಡಕತ್ತೇನೆ. ಅವಾಗ ರಾಮಾನುಜಾಚಾರ್ಯ ವಿಚಾರ ಮಾಡಿದ್ರೆ, ಇವ ಸೌಂದರ್ಯದ ಲೋಭಿ ಅದಾನೆ, ಸೌಂದರ್ಯದ ಲೋಭಿ ಅದಾನೆ ಈತ. ಅವರಂದ್ರು ನಿನಗೆ ಇದಕ್ಕಿಂತಲೂ ಒಂದು ಸುಂದರವಾದ ವಸ್ತು ತೋರಿಸ್ತೀನಿ, ಬರ್ತೀಯನು ಅಂತ ಕೇಳಿದ್ರು. ಅವಂದ್ ಇದಕ್ಕ ಸುಂದರ ಮತ್ತೆ ಅಲ್ಲದ್ರೆ ಇದೇ ಎಲ್ಲ ಸುಂದರ ಅಂದ. ಅವಾಗ ಬಾಣ ತೋರಿಸ್ತೇನೆ ಅಂತ ತಿಳ್ಕೊಂಡು ಆ ಶ್ರೀರಂಗ ಪಟ್ಟಣದಲ್ಲಿರ್ತಕ್ಕಂಥ ರಂಗನಾಥ ಮಂದಿರದಲ್ಲಿ ಕರ್ಕೊಂಡು ಹೋದ್ರಂತ. ಅವನು ಕರ್ಕೊಂಡು ಹೋಗಿ ಒಳಗ ದೇವರಿಗೆ ಹೋಗಿ ಪ್ರಾರ್ಥನೆ ಮಾಡಿದ್ರು. ಅವರು ಜಗತ್ತಿನಲ್ಲಿ ಮೂಢರಾಗಿರುವಂತಹ ಕಾಮಾಂಧರಾಗಿರುವಂತಹ ಮನುಷ್ಯರು, ಭಗವಂತ ನಿನ್ನ ಮಸ್ತಕದ ಮೇಲೆ ಇರುವಂತಹ ಪುಷ್ಪಗಳನ್ನ ಕಾಲಲ್ಲಿ ಹಾಕಿ ತುಳಿಸ್ತಾ ಇದ್ದಾರೆ, ಅದಕ್ಕೆ ಅಂಥವರಿಗೆ ನಿನ್ನ ಸೌಂದರ್ಯದ ಸಾಕ್ಷಾತ್ಕಾರ ಆದ್ರೆ ಅವರ ಬುದ್ಧಿ ಅವರ ಶುದ್ಧ ಆದಿತ್ತು. ಅದಕ್ಕೆ ನನಗೆ ದರ್ಶನ ಕೊಡು ಬಿಡು, ಪರಂತು ಅವನಿಗೆ ದರ್ಶನ ಕೊಡು, ನಿನ್ನ ಸೌಂದರ್ಯ ರೂಪದ ದರ್ಶನ ಕೊಡು ಅಂತ ತಿಳ್ಕೊಂಡು ದೇವರು ಪ್ರಾರ್ಥನೆ ಮಾಡಿಕೊಂಡು ಅವನು ಒಳಗ್ ಬಿಟ್ರಂತ. ಎಂದೂ ನೋಡಿರುವಂತಹ ದೇವರ ಸೌಂದರ್ಯ ಅದು. ದೇಹಕ್ಕೆ ಸೌಂದರ್ಯ ಯಾಕಿರ್ತಂದ್ರೆ ದೇಹದೊಳಗೆ ದೇವರದನ ಅಂತ ತಿಳ್ಕೊಂಡಿದ್ರೆ ಸೌಂದರ್ಯ ಅದ. ದೇಹದಲ್ಲಿರುವಂತಹ ದೇವರು ಹೋದ ಅಂದ್ರೆ ಇದ್ರ ಸೌಂದರ್ಯ ಎಷ್ಟು ದಿವಸ ಇರ್ತದ? ಎಷ್ಟು ದಿವಸ ಅಲ್ಲ, ಎಷ್ಟು ತಾಸ ಇರ್ತದ? ಆ ದೇವರು ಒಳಗದನಂತ ತಿಳ್ಕೊಂಡು ಈ ಮಾಂಸಮಯವಾಗಿರ್ತಕ್ಕಂಥದ್ದು ಎಷ್ಟು ಸುಂದರವಾಗಿ ಕಾಣುತ್ತ, ಇನ್ನು ಸಾಕ್ಷಾತ್ ಆ ದೇವರನ್ನು ನೋಡಿದ್ರೆ ಹೇಗಿರ್ಬೇಕಂತ ಕರ್ಕೊಂಡೋಗಿ ತೋರಿಸಿದಾಗ ದೇವರ ಅನುಗ್ರಹ ಆಯಿತು. ದೇವರ ಮಂಗಲಮಯವಾಗಿರ್ತಕ್ಕಂಥ ವಿಗ್ರಹವನ್ನು ನೋಡಿ ಅವ ಪ್ರಪಂಚವನ್ನೇ ಮರೆತು ಅಲ್ಲೇ ಕೂತ್ಕೊಂಡ್ಬಿಟ್ಟ. ಹೆಂಡತಿ ಅಲ್ಲೇ ಹೊರಗೆ ನಿಂತಲಾಕೆ, ಇವ್ರು ಹೋಗಿ ಅವನು ಕರೆಯಕ್ ಹೋದ್ರಂತ, ಬಾರಪ್ಪ ನೀನ್ ಹೆಂಡತಿ ಹೊರತ್ತಾತು ಹೊರ ನಿಂತಾಳ ನೀ ಬಾ ಅಂತ ಕೇಳಿದ್ರ ಅವ ಅಂದ, ಇನ್ ಎಲ್ಲಿಯೂ ಬರಂಗಿಲ್ಲ ಅಂದ. ಇನ್ ಎಲ್ಲೆಲ್ಲಿ ಬರಂಗಿಲ್ಲ, ನಾನು ಎಲ್ಲಿಯೂ ಬರೋದಲ್ಲ. ಎಂದೂ ಕಾಣದಿರುವಂತಹ ಸೌಂದರ್ಯವನ್ನು ಇವತ್ತು ನಾನು ಕಂಡಿದ್ದೇನೆ. ಅದಕ್ಕ ಅಕ್ಕ ಮಾದ ಹೇಳಿದಾಗಿ ಕೆಡದಿರುವಂತಹ ಚಲುವಿದು. ಇದು ಯಾರು ಕೆಡಿಸಲಿಕ್ಕೆ ಬಾರದಿರುವಂತಹದ್ದು, ಯಾವಾಗಲೂ ಅಷ್ಟೇ ಸುಂದರವಾಗಿರುವಂತಹದ್ದು, ಸೌಂದರ್ಯದಲ್ಲಿ ಕಡಿಮೆ ಆಗೋದೇ ಇಲ್ಲ ಅಂತ. ಅದಕ್ಕಂಥ ಸೌಂದರ್ಯವಾದ ಲಿಂಗವನ್ನ ಅಷ್ಟು ಪ್ರೀತಿಯಿಂದ ಕಾಣಬೇಕು ಅಂತಾರೆ. ಮೊದಲು ಪ್ರೀತಿಯಿಂದ ನೋಡು, ಆಮೇಲೆ ಉಪಚಾರಗಳಿಂದ ಆ ಲಿಂಗವನ್ನು ಪೂಜೆ ಮಾಡು. ಅನೇಕ ಉಪಚಾರಗಳಿದಾವೆ. ಅಂತರ್ಲಿಂಗವನ್ನು ಪೂಜೆ ಮಾಡತಕ್ಕಂಥ ಉಪಚಾರಗಳು ಬೇರೆ, ಬಹಿರ್ಲಿಂಗವನ್ನು ಪೂಜೆ ಮಾಡತಕ್ಕಂಥ ಉಪಚಾರಗಳು ಬೇರೆ. ಪರಂತು ಆ ಉಪಚಾರಗಳಿಂದ ಆ ದೇವರನ್ನು ಮುಟ್ಟಿ ಪೂಜೆ ಮಾಡಿದಾಗ ಅವಾಗ ಮನುಷ್ಯನ ಜೀವನ ಸಾರ್ಥಕ. ಅದಕ್ಕೆ ಬರೆದ್ರವರು, ಅಂತರ್ಲಿಂಗಾನುಸಂಧಾನಂ ಆತ್ಮವಿದ್ಯಾ ಪರಿಶ್ರಮ ಗುರುಪಾಸನ ಸಕ್ತಿಶ್ಚ ಕಾರಣಂ ಮೋಕ್ಷ ಸಂಪದ. ಮುಕ್ತಿ ಎನ್ನುವಂತಹ ಸಂಪತ್ ನಮ್ಮ ಪ್ರಾಪ್ತಿಯಾಗಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ಅಂತರ್ಲಿಂಗವನ್ನು ಮುಟ್ಟಬೇಕು ಅಂತಾರ. ಬಹಿರ್ಲಿಂಗವನ್ನಂತೂ ನೀವು ಹಸ್ತದಿಂದ ಮುಟ್ಟಿ ಪೂಜೆ ಮಾಡೇ ಮಾಡ್ತಾರೆ, ಅದರ ಜೊತೆಗೆ ಅಂತರ್ಲಿಂಗವನ್ನು ಕೂಡ ಮುಟ್ಟಬೇಕು. ಆತ್ಮವಿದ್ಯೆಯನ್ನು ಅರಿತಿರಬೇಕು, ಗುರು ಸೇವೆಯನ್ನು ಮಾಡಿರಬೇಕು. ಅಂದಾಗ ನಿನಗೆ ಮುಕ್ತಿ ಎನ್ನುವಂತಹ ಸಂಪತ್ತು ಪ್ರಾಪ್ತಿಯಾಗ್ತದೆ. ಮುಕ್ತಿ ಅಂದ್ರೆ ಏನು? ಪರಮಾತ್ಮನೇ ತಾನಾಗೋದಕ್ಕನ ಮುಕ್ತಿ ಮುಕ್ತಿ ಅಂತ ಕರ್ಕೊಂಡ್ಬರ್ತಾರೆ. ಅದಕ್ಕಿಂತ ಒಂದು ದೊಡ್ಡ ಅವಕಾಶ ಇದ್ರೂ ಕೂಡ ಬಹಳಷ್ಟು ಜನರು ಅಲ್ಲಿ ಮುಟ್ಲಿಕ್ಕೇನೆ ಹೋಗಂಗಿಲ್ಲ. ಇದನ್ನು ಹೊರಗಿಂದ ಮುಟ್ಟಾಕಿಲ್ಲ ಅಂದ್ರೆ ಒಳಗಿಂದ ರೇಲಿ ಮುಟ್ಟಕ್ ಹೋಗ್ತಾರ. ಒಬ್ಬ ರಾಜ, ಬಹಳ ದೊಡ್ಡ ಚಕ್ರವರ್ತಿ ರಾಜ, ಅವನಿಗೊಮ್ಮೆ ವಿಚಾರ ಬಂತು, ನನ್ನ ಸಿಂಹಾಸನಕ್ಕೆ ಯೋಗ್ಯವಾಗಿರುವಂತಹ ಉತ್ತರಾಧಿಕಾರಿ ಯಾರಾದರೆ, ನನ್ನ ಪ್ರಜರಲ್ಲಿ ಯಾರಾದ್ರೂ ಒಬ್ಬರನ್ನು ಮಾಡಬೇಕಂತ ತಿಳ್ಕೊಂಡು ಆತ ಏನ್ ಮಾಡಿದ ಅಂದ್ರೆ ಊರೊಳಗೆಲ್ಲ ಡಂಗ್ರಾ ಸಾರಿದ, ದೇಶ ತುಂಬೆಲ್ಲ. ಇಂಥ ತಾರೀಕಿನ ದಿವಸ ಶ್ರಾವಣ ಸೋಮವಾರ ಕಡೆಯ ಸೋಮವಾರ ದಿವಸ ನಾನಿಂಥ ಒಂದು ಬಗೀಚದೊಳಗೆ ನಾನು ಕೂಡಿರ್ತಾ ಇದ್ದೇನೆ, ಅದಕ್ಕೆ ಯಾರು ಬಂದು ನನ್ನ ಮುಟ್ತಾರ ಅವರೇ ನಾನು ಕೈವಲ್ಯ ಪದವಿಯನ್ನು ಅಂತ ಪರಮಾತ್ಮ ಹಂಗೆ ನನ್ನ ಸಿಂಹಾಸನವನ್ನು ಕೊಡ್ತೇನೆ ಅಂತ ತಿಳ್ಕೊಂಡು ರಾಜ ಎಲ್ಲ ಕಡೆ ಡಂಗ್ರಾ ಸಾರದ. ಎಲ್ಲರಲ್ಲಿ ಇಚ್ಛಾ ಆಯ್ತು, ನಾನು ಮುಟ್ಟಬೇಕು ನೀನು ಮುಟ್ಟಬೇಕು, ನಾನು ಮುಟ್ಟಬೇಕು ನೀನು ಮುಟ್ಟ, ಮುಟ್ಟಿದ ಕೂಡಲೇ ಸಿಂಹಾಸನ ಸಿಗುತ್ತಲ್ಲ. ಬೆಳಗ್ಗೆ 5 ಗಂಟೆ ಹಿಡ್ಕೊಂಡು ಸಾಯಂಕಾಲ 5 ಗಂಟೆವರೆಗೆ ಸಮಯವನ್ನು ಕೊಟ್ಟ, ಇಷ್ಟೊಳಗೆ ಯಾರಾದರೂ ಬೇಕಾದ್ರೂ ಬಂದು ಮುಟ್ರಿ. ವಿಶಾಲವಾಗಿರುವಂತಹ ಬಗೀಚ ಅದು, ಲಕ್ಷ ಲಕ್ಷ ಜನರು ಬಂದರೂ ಕೂಡ ಒಳಗೆ ಬರಬಹುದು ಅಂತ ದೊಡ್ಡ ವಿಶಾಲವಾಗಿರ್ತಕ್ಕಂಥ ಬಗೀಚದೊಳಗೆ ರಾಜ ಎಲ್ಲೋ ಒತ್ತಟ್ಟೆಗೆ ಹೋಗಿ ಸಿಂಹಾಸನ ಹಾಕೊಂಡು ಕೂತ್ಕೊಂಡ. ನಶಿನಾಗ 4 ಗಂಟೆಗೆ ಕೂತ್ಕೊಂಡ. ಬಹಳಷ್ಟು ಜನರು ರಾತ್ರಿ ಸುದ್ದಿ ಗುರುತೆ ಅದಲ್ಲ, ಬಹಳ ಜನರು ನಿದ್ದೆನೇ ಹತ್ತಿಲ್ಲ. ಏನಪ್ಪ ಪಾಳೆ ಜೋರ್ ಆಯ್ತಪ್ಪ, ಮತ್ತೆ ಹೋಗಿ ಮುಟ್ಲಿಕ್ಕೆ ಆಗ್ಲಿಕ್ಕೆ ಹೆಂಗೆ, ಅದಕ್ಕೆ ನಡಿ ಅಂತ ತಿಳ್ಕೊಂಡು ಯಾರು 3ಕ್ಕೆದ್ದವರು, ಯಾರು 4ಕ್ಕೆದ್ದವರು, ಯಾರು ಜಳಕ ಮಾಡಿದ್ರು ಮಾಡಿದ್ರು, ಮಾಡ್ಲಿಕ್ಕಿಲ್ಲ, ಚಾ ಕುಡಿದ್ರು ಕುಡಿದ್ರು, ಕುಡಿಲಿಕ್ಕಿಲ್ಲ, ಹಂಗ ಎದ್ದು ಹೊಂಟ್ಬಿಟ್ರು. ತಂಡೋಪ ತಂಡವಾಗಿ ಜನರು ಹಾಗೆ ಬರ್ತಾ ಇದ್ದಾರೆ. ಆ ಬಗೀಚದೊಳಗೆ ಒಳಗೆ ಬರಬೇಕಾದಾಗ ಒಳಗೆಲ್ಲ ಬಂದ್ರು. ಬಂದ ಕೂಡಲೇ ಎಡಕ್ಕ ಬಲಕ್ಕ ಅನೇಕ ಅಂಗಡಿಗಳಿದ್ದು. ಮೊದಲೇ ಕೆದರ್ ಅಂಗಡಿ ಇದ್ರೆ ಚಹಾದ ಅಂಗಡಿ ಇತ್ತು. ಇವರು ನಶೆರಾಗಿ ಎದ್ದು ಬಂದಿರೋದಕ್ಕ ಅಲ್ಲಿ ಚಹಾದ ಅಂಗಡಿ ಬೋರ್ಡ್ ಇರೋದಕ್ಕ ಅವರಂದ್ರೆ ಒಂದ್ ಕಪ್ ಚಹಾ ಕುಡ್ದ ಮುಂದೆ ಹೋಗೋನು, ಮನೆಗಂತ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಇಲ್ಲಿ ಕುಡ್ದ ಹೋಗೋನು. ಈಗಾರ ಇನ್ನ ನಶೆನಾಗ ಇದಾಗ್ಯದ. ಸಂಜೆ 5 ಗಂಟೆ ತನಕ ಟೈಮ್ ಅದ, ಈಗ ಅವಸರ ಮಾಡ್ಬೇಕಂತ ತಿಳ್ಕೊಂಡು ಹೋಗಿ ಚಹಾ ಕುಡಿಯಕ್ ಕೂತ್ಕೊಂಡ್ರು. ಅವಾಗ ಅಂಗಡಿ ಕಾರಣ ಕೇಳಿದೇನಪ್ಪ, ಕೆಟಿ ಚಹಾ ಹೆಂಗ, ಎಷ್ಟು ರೊಕ್ಕ? ಅವರಂದ್ರೆ ಇವತ್ತ ಎಲ್ಲ ಪುಕ್ಕಟೆ ಫ್ರೀ ಅಂತ, ಏನು ದುಡ್ಡೇ ಇಲ್ಲ. ಅವ್ರಿಗೆ ಆಶ್ಚರ್ಯ, ಇಂಥ ಹೋಟೆಲ್ ಜಗತ್ನಾಗ ಎಲ್ಲೂ ಕಂಡೇ ಇಲ್ಲ, ಪುಕ್ಕಟೆ ಚಹಾ ಕೊಡುವಂತ ಹೋಟೆಲ್ ಆದ್ಮೇಲೆ ಒಂದ್ ಕಪ್ ಯಾಕೆ ಇನ್ನೊಂದು 10 ಕಪ್ ಕುಡಿ ಅಂತ, ನಾ ಪುಕ್ಕಟೆ ಸಿಗುತ್ತದ ಕುಡಿ, ಚಹಾ ಕುಡ್ಕೋ ಅಂತ ಕುಂತರು. ಚಹಾ ಕುಡಿದು ಹೊರಗೆ ಬಂದ, ಹೊರಗೆ ಬಂದ ಕೂಡಲೇ ಮತ್ತೊಂದು ಅಂಗಡಿ ಇತ್ತಲ್ಲಿ, ಮಿರ್ಚಾ ಬಜಿ ಅದು ಇದು ಅನೇಕ ಫಲಹಾರದ ತಿಂಡಿ ತಿನಿಸು ಇಟ್ಟಿರುವಂತಹ ಅಂಗಡಿ ಇತ್ತು. ಅವರಂದ್ರು ಮೊದಲನೇ ಅಂಗಡಿ ಪುಕ್ಕಟದ ಇದು ಹೆಂಗದ ನೋಡೋಣ ಅಂದ್ರ. ಒಳಗೆ ಹೋಗಿ ಕೇಳಿದ್ರೇನಪ್ಪ ಈ ಪದಾರ್ಥ ಹೆಂಗ ಅಂದ, ಇವೆಲ್ಲ ಪುಕ್ಕಟನೆ, ಪುಕ್ಕಟೆ ಅಂದ ಕೂಡಲೇ ತಿನ್ನಂತೆಲ್ಲ ತಿನ್ನಕ್ ಚಾಲು ಮಾಡಿದ್ರು. ಹಡ್ತುಂಬ ಬಜಿನ ತಿಂದ್ರು, ಮಿರ್ಚಾನು ತಿಂದ್ರು, ಏನೇನು ತಿನ್ಬೇಕೆಲ್ಲ ತಿಂದ್ರು, ನಡಿಯಪ್ಪ ಹೋಗೋಣ ಅಂತ ತಿಳ್ಕೊಂಡು ಹೊರಗೆ ಬಂದ್ರು. ಅಷ್ಟೊಳಗೆ ಇವ್ರು ಚಹಾ ಕುಡಿದು ಬಜಿ ತಿಂದು ಹೊರಗೆ ಬರೋ 8 ಗಂಟೆ ಆಗಿತ್ತು. ಅಷ್ಟು ಕುಡ್ದಾರ ನೋಡಿದ್ರು ಚಹಾ, 3 ತಾಸು ಅದೇ ಉದ್ಯೋಗ ಮಾಡಿದ್ರು. ಆಮೇಲೆ ಸ್ವಲ್ಪ ಮುಂದಕ್ಕೆ ಬಂದ ಕೂಡಲೇ ಖಾನಾವಳಿ ಇದ್ದು ಮರಿ ಚಲೋ ಚಲೋ ಊಟದ್ದೆಲ್ಲ. ಮಧ್ಯಾಹ್ನ 12 ಗಂಟೆ ಆಗಿತ್ತು ಅವ್ರಂದ್ರೆ ಊಟಾನು ಒಂದು ಹೊಡೆದ ಬಿಡೋ ನೋಡೋ ನಿಧಿ ಹೆಂಗದ ಅಲ್ಲಿ ಕೇಳಿದ್ರು ಒಳಗೆ ಹೋಗಿನ ಮೊದಲು ಹೆಂಗಪ್ಪ ಪುಕ್ಕಟೆ ಅದೊಂದು ಇವತ್ತೇನು ದೊಡ್ಡ ಚಾನ್ಸ್ ಅದ ಬಿಡಬಾರ್ದು ಇದನ್ನ ತಿಳ್ಕೊಂಡು ಹೋಗಿ ಉಣ್ಣಕ್ಕೆ ಚಾಲು ಮಾಡಿದ್ರು. ಊಟ ಮಾಡಿದ್ರು ಮಾಡಿದ್ರು ಹೊಟ್ಟೆ ತುಂಬ ಊಟ ಮಾಡಿದ್ರು ನಡಿಯಪ್ಪ ಅಂತ ತಿಳ್ಕೊಂಡು ಹೊರಗೆ ಹೊಂಟ್ರು. ಅಷ್ಟೊಳಗೆ ಎಷ್ಟಾಗಿತ್ತಂದ್ರೆ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಆಮೇಲೆ ಉಂಡು ಹೊರಗೆ ಬಂದ್ರು ಜವಳಿ ಅಂಗಡಿದ್ ಬಟ್ಟೆಗಳ ಅಂಗಡಿ ಚಲೋ ಚಲೋ ಬಟ್ಟೆ ರೇಷ್ಮೆ ಬಟ್ಟೆ ಆ ಬಟ್ಟೆ ಬಟ್ಟೆ ಅವ್ರಂದ್ರು ಇವು ಹೆಂಗದ ಸ್ವಲ್ಪ ಕೇಳಿ ನೋಡೋಣ ಹೆಂಗಪ್ಪ ಬಟ್ಟೆ ಪುಕ್ಕಟೆ ಅಂದ ಎಲ್ಲ ಯಾವ್ದು ಬೇಕಾದ್ತಗೋ ಎಷ್ಟು ಬೇಕಾದಷ್ಟು ಎಲ್ಲ ಪುಕ್ಕಟೆ ಅದು. ಅವ್ರಂದ್ರೆ ಇಲ್ಲಿವರೆಗೆ ಚಹಾ ಎಲ್ಲ ಒಳಗೆ ಹೋಗಿದ್ದು ಬೇಕಾದಂಗಿಟ್ಟು ಬರೋಕೂ ಸಾಧ್ಯ ಅದು ಮನೆಗೆ ಹೋಗಿ ಅದಕ್ಕೆ ಅವ್ರು ತಾನ್ ತಾನ್ ಹೊತ್ಕೊಂಡ್ರು ಹೊಳ್ಳಿ ಹೊಂಟ್ರು ಮನೆಗೆ. ಈ ರಾಜನ್ನೇ ಮರೆತರು ಅವರು ಯಾರಿಷ್ಟೆಲ್ಲ ಮಾಡ್ಯಾರ ಅವನ್ನೇ ಮರೆತರು. ಬಟ್ಟೆ ಹೊತ್ಕೊಂಡು ಕೆಲವು ಜನ ಹೊಂಟ್ರು ಕೆಲವರು ಬಟ್ಟೆ ಏನು ಮಾಡ್ತೀವಿ ಬಿಡಪ್ಪ ಮುಂದೆ ಏನೋ ನೋಡೋಣ ತಿಳ್ಕೊಂಡು ಆದ್ರೂ ಬಂಗಾರದ ಅಂಗಡಿ ಬಂದು ಅವ್ರಂದ್ರೆ ಇವು ಹೆಂಗ ಇವೆಲ್ಲ ಪುಕ್ಕಟೆ ಅಲ್ಲ ಹಂಗಾರೆ ಬಟ್ಟೆ ಯಾಕೆ ಒಯ್ಬೇಕು ಬಂಗಾರ ಒಯ್ಯನಂತ ತಿಳ್ಕೊಂಡು ಕೆಲವು ಜನರು ಬಂಗಾರ ಒಯ್ಯಕ್ಕೆ ಚಾಲು ಮಾಡಿದ್ರು. ಯಾರು ಬಟ್ಟೆ ಒಯ್ಯಕತ್ತಾರ ಯಾರು ಬಂಗಾರ ಒಯ್ಯಕತ್ತಾರ ಯಾರು ಹೋಟೆಲ್ ಚಾ ಕುಡ್ಕೊಂತ ಕುಂತಾರ ಯಾರು ಊಟ ಮಾಡ್ಕೊಂತ ಕುತ್ಕೊಂಡಾರ ರಾಜನ ಹತ್ರ ಯಾರೊಬ್ರು ಬಂದೇ ಇಲ್ಲ. ಬರೋಬ್ಬರಿ ಸಾಯಂಕಾಲಕ್ಕೆ 4:45 4:45 ಆದ್ರೂ ಕೂಡ ಒಬ್ರು ಬಂದೇ ಇಲ್ಲ ರಾಜ ಅಂದ. ಎಲ್ಲೂ ಆದ್ರೆ ಜನರು ಮಹಾರಾಜ ನಿಮ್ ಮಾಯಾ ಬಜಾರ್ ಒಳಗೆ ಸಿಕ್ಕೊಂಡ್ಬಿಟ್ಟಾರ ಎಲ್ಲ. ಅವ ಅಂದ್ರೆ ಇನ್ನೊಂದು 15 ನಿಮಿಷ ನೋಡೋಣ ಯಾರಾದ್ರೂ ಒಬ್ರಾದ್ರೂ ಬರ್ತಾರೆ ಅಂತ ತಿಳ್ಕ. ಒಬ್ರು ಬರಲೇ ಇಲ್ಲ. ರಾಜ ಇಷ್ಟು ಸಿಟ್ಟು ಬಂತು. ಇಷ್ಟು ಊಟ ಕೊಟ್ಟೆ, ಬಟ್ಟೆ ಕೊಟ್ಟೆ, ಬಂಗಾರ ಕೊಟ್ಟೆ, ಚಹಾ ಕೊಟ್ಟೆ, ಮಿರ್ಚಾ ಕೊಟ್ಟೆ, ಎಲ್ಲಾ ಕೊಟ್ರು ಕೂಡ ಕೊಟ್ಟವ್ ಯಾರಂತ ತಿಳ್ಕೊಂಡು ಮುಟ್ಟಾಕ್ ಬಂದಿಲ್ಲ ಅಂದ್ರೆ ಇವ್ರಿಗೆ ಶಿಕ್ಷಾ ಕೊಡ್ಲಾರ್ದು ಬಿಡಬಾರ್ದಂದ. ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ ರಾಜ ಆರ್ಡರ್ ಮಾಡಿದ ತನ್ನ ಮಿಲಿಟರಿಗೆ ಹೋಗ್ರಿ ಎಲ್ಲಾ ಮನೆ ಹೋಗ್ರಿ. ಅವ್ರು ತಗೊಂಡೋಗಿದ್ದೆಲ್ಲ ಬಟ್ಟಿ ಬಂಗಾರ ಅದಷ್ಟೆಲ್ಲ ಅವ್ರ ಮನೆಯಾಗ ಇದ್ದಿಸೋದು ಹೊಳೆ ತಗೊಂಬರಿ ಅಂತ. ಹೆಂಗ್ ಮಾಡಿ ಅಂತ ಹೇಳಿದ್ರೆ ಅವರೆಲ್ಲರನ್ನ ದಿಗಂಬರ ಮಾಡಿಬಿಡ್ರಿ, ಯಾರ ಮನೆಯಾಗ ಬಟ್ಟೆ ಇರಬಾರ್ದು ಬಂಗಾರ ಹಂಗ್ ಮಾಡ್ರಿ ಅಂತ ಹೇಳಿ ಎಲ್ಲಾರನ್ನ ದಿಗಂಬರ ಮಾಡಿ ಬಾರ್ಕೋಲ್ ತಗೊಂಡು ಹೊಡೆಯಕ್ ಹಚ್ಚಿಬಿಟ್ಟ. ಅವಾಗ ಅರುವಾಯ್ತಂತ ಯಾಕರ ದೇವ್ರು ಹೋಗಿ ಮುಟ್ಲಿಲ್ಲಪ್ಪ, ನಾವು ಮುಟ್ಟಿದ್ರೆ ಸಿಂಹಾಸನ ಸಿಗ್ತಿತ್ತು ರಾಜನ ಅಂತ ತಿಳ್ಕೊಂಡು ಅವಾಗ ಅರುವಾದ್ರೆ ಏನು ಉಪಯೋಗ ಅಂತ. ಹಂಗೆ ಪ್ರಪಂಚದಲ್ಲಿ ನಿಮಗೆ ಅಂತರ್ಲಿಂಗವನ್ನು ಮುಟ್ಲಿಕ್ಕೆ ಬಹಿರ್ಲಿಂಗವನ್ನು ಮುಟ್ಲಿಕ್ಕೆ ಪರಮಾತ್ಮ ಮನುಷ್ಯ ಜನ್ಮ ಕೊಟ್ಟ. ಮತ್ತೆಲ್ಲ ಯಾರದ ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎಲ್ಲ ಪುಕ್ಕಟ ಸಿಕ್ಕವಲ್ಲ. ಯಾರ ಗಾಳಿಗೆ ರೊಕ್ಕ ಕೊಟ್ರಿ, ಬೆಳಕಿಗೆ ಯಾರು ರೊಕ್ಕ ಕೊಟ್ರಿ, ಎಲ್ಲ ಪುಕ್ಕಟ ಸಿಕ್ಕದ ಹಂಗ ಉಂಡದ್ದ ಉಂಡದ್ದ ಮಾಡಿದ್ದ ಮಾಡಿದ್ದ ಗಳಿಸಿದ್ದ ಗಳಿಸಿದ್ದ ಎಲ್ಲಿವರೆಗೆ ಗಳಿಸ್ತೀರ ಅಂದ್ರೆ ಸಾಯೋ ತನಕ ಗಳಿಸ್ತೀರಿ. ಕಡೆಗೆ ಏನ್ ಮಾಡ್ತೀರಿ, ನಿಮ್ಮನ್ನ ಏನ್ ಮಾಡ್ತಾರ, ಎಲ್ಲಾ ಬಿಚ್ಚುಕೊಂತಾರ, ಮೈ ಮ್ಯಾಗ ಏನು ಬೆಲೆ ಮಾಡ್ತಕ್ಕಂಥ ಬಟ್ಟೆ ಬಿಚ್ಚುಕೊಂತಾರ, ಒಂದು ಮಂಜರ್ ಪಾಡ್ತಾರ, ಅದು ಸುಮ್ಮನೆ ಮರ್ಯಾದೆ ಸಲ ಹೋಗ್ತಾರ, ಇಲ್ಲಾಂದ್ರೆ ಹಂಗ ಬತ್ಲೆ ಒಯ್ಬೇಕೆ ಅಂದ್ರ ಕೊನೆಗೆ ಎಲ್ಲರಿಗೂ ಕೂಡ ಸಿಗುವಂತ ಶಿಕ್ಷೆನೆ ಅದು ಶಿಕ್ಷೆ ಅಂತಾರ. ಅದಕ್ಕಾಗಿ ಮನುಷ್ಯ ಜನ್ಮದಲ್ಲಿ ಬಂದ ಬಳಿಕ ಏನು ಮುಟ್ಟಬೇಕು ಅಂದ್ರೆ ಅದರಾಗ ನೀವು ವೀರಶೈವರು ಅಂದ್ರೆ ಈ ಲಿಂಗವನ್ನು ಮುಟ್ಟಬೇಕು, ಇಷ್ಟಲಿಂಗವನ್ನು ಮುಟ್ಟಬೇಕು, ಪ್ರಾಣಲಿಂಗವನ್ನು ಮುಟ್ಟಬೇಕು. ಇಷ್ಟಲಿಂಗವನ್ನ ಈ ಹಸ್ತದಿಂದ ಮುಟ್ಟಿದ್ರೆ ಪ್ರಾಣಲಿಂಗವನ್ನ ಭಾವಲಿಂಗವನ್ನ ಮನಸ್ಸೆಂಬ ಹಸ್ತದಿಂದ ಮುಟ್ಟಬೇಕು ಅಂತ. ಅದಕ್ಕೆ ಸುಚಿತ್ತ ಹಸ್ತ, ಸುಬುದ್ಧಿ ಹಸ್ತ, ಸುಜ್ಞಾನ ಹಸ್ತ, ನಿರಹಂಕಾರ ಹಸ್ತ, ಇವು ಕೂಡ ಕೈ ಅದೋ ನಿಮಗೆ ಬರೀ ನಿಮಗೆ 2 ಕೈ ಇದೆ ಗುರುತದ. ಅದಕ್ಕೆ ಆ ದೇವರನ್ನ ಹೆಂಗ್ ಮುಟ್ಟಬೇಕಂತ ತಿಳ್ಕೊಂಡು ಈ ಕೈಲಿ ಆ ದೇವರು ಮುಟ್ಟಕ್ ಬರಂಗಿಲ್ಲ, ಆ ಮುಟ್ಟುವಂತ ಕೈಗಳೇ ಬೇರೆ ಅದಾವ, ಅವೆಲ್ಲ ಒಳಗದಾವೆ, ಅವು ಶುದ್ಧವಾಗಿದ್ರೆ ಆ ದೇವರನ್ನ ಮುಟ್ಲಿಕ್ಕೆ ಸಾಧ್ಯಕ್ಕ. ಅದಕ್ಕೆನೆ ಹೇಳಿದ್ರೆ ಅವರು ಈ ಅಂತರ್ಲಿಂಗ ಅನುಸಂಧಾನ ಮಾಡ್ತಾ ಬಹಿರ್ಲಿಂಗವನ್ನು ಪೂಜೆ ಮಾಡಬೇಕು. ಕೊನೆಗೂ ಮಾತು ಹೇಳ್ತಾರೆ ಅವರು, ಈ ಲಿಂಗವನ್ನ ಅಂತರ್ಲಿಂಗ ಅನುಸಂಧಾನ ಮಾಡುವಂತ ಶಕ್ತಿ ಇರಲಿ ಇಲ್ಲದೆ ಇರಲಿ, ಬಹಿರಂಗದಲ್ಲಿ ಈ ಲಿಂಗವನ್ನು ಧರಿಸಿಕೊಂಡಿರ್ಲಿಕ್ಕೇನೆ ಬೇಕು. ಅದಕ್ಕೆ ದಾನವರಾಗಲಿ, ಋಷಿಗಳಾಗಲಿ, ಮಹರ್ಷಿಗಳಾಗಲಿ ಎಲ್ಲರೂ ಕೂಡ ಲಿಂಗವನ್ನು ಧರಿಸಿದ್ದಾರೆ. ಲಕ್ಷ್ಮ್ಯಾದಿ ಶಕ್ತಯೋ ದೇವ್ಯಾ, ಲಕ್ಷ್ಮಿ, ಸರಸ್ವತಿ, ಇಂದ್ರಾಣಿ ಎಷ್ಟು ಮಂದಿ ದೇವಿ ದೇವತೆರಿದ್ದಾರೆ, ಎಲ್ಲರೂ ಲಿಂಗಧಾರಿಗಳೇ, ಎಲ್ಲಾ ಋಷಿಗಳು ಲಿಂಗ ಧರಿಸಿಕೊಂಡಿದ್ದಾರೆ. ಅದಕ್ಕೆ ರೇಣುಕರು ಹೇಳ್ತಾರೆ, ವೇದ ಶಾಸ್ತ್ರ ಪುರಾಣೇಶು ಕಾಮಿಕ ದ್ಯಾಗಮೇಶು ಚ ಲಿಂಗ ಧಾರಣ ಆಖ್ಯಾತಂ ವೀರಶೈವಶ್ಯ ನಿಶ್ಚಯ. ಈ ಲಿಂಗವನ್ನು ಧರಿಸುವಂತ ವಿಧಾನ ಎಲ್ಲಿ ಹೇಳಿದೆ ಅಂದ್ರೆ ಮೊಟ್ಟ ಮೊದಲು ವೇದೊಳಗೆ ಹೇಳದ, ಆಗಮಗಳಲ್ಲಿ ಹೇಳದ, ಪುರಾಣಗಳಲ್ಲಿ ಹೇಳದ, ಶಾಸ್ತ್ರಗಳಲ್ಲಿ ಹೇಳದ. ಅದಕ್ಕೆ ಲಿಂಗವನ್ನು ಧರಿಸಬೇಕು, ಆ ಲಿಂಗವನ್ನು ಮುಟ್ಟಿ ಪೂಜೆ ಮಾಡಬೇಕು ಅಂತ ತಿಳ್ಕೊಂಡು ಸಕಲ ಶಾಸ್ತ್ರಗಳು ಘಂಟಾಘೋಷವಾಗಿ ಹೇಳ್ಕೊಂಡು ಬರ್ತಾ ಇದೆ. ಅದಕ್ಕೆ ಈ ಲಿಂಗ ಧರಿಸುವ ಪದ್ಧತಿ ಆಗಲಿ, ಲಿಂಗ ಮಾಡತ್ ಪೂಜೆ ಮಾಡತಕ್ಕಂತ ಪದ್ಧತಿ ಅತ್ಯಂತ ಪ್ರಾಚೀನವಾದ ಪದ್ಧತಿ ಆದ ಕಾರಣಕ್ಕಾಗಿ ಅದರ ಮಹತ್ವ ನಾವೆಲ್ಲ ಅರಿಬೇಕು. ಬಹಳಷ್ಟು ಜನರು ಸಮಾಜದಲ್ಲಿ ತಪ್ಪು ಕಲ್ಪನೆಗಳನ್ನು ಹೊರಡಿಸ್ತಾರೆ. ಲಿಂಗ ಅಂದ್ರೆ ಇವರಿಂದ ಬಂತು ಅವರಿಂದ ಬಂತು, ಮೊದಲು ಲಿಂಗ ಇದ್ದಲ್ಲ ಅನ್ನುವಂತಹ ಕಲ್ಪನೆಗಳನ್ನು ಕೊಟ್ಟು ಅಲ್ಪಮತಿಗಳು ತಾವಾಗಿದ್ದು ಜನರನ್ನು ಕೂಡ ದಿಗ್ಭ್ರಮೆಗೊಳಿಸ್ತಾರೆ. ಅದಕ್ಕೆ ರೇಣುಕರು ಸ್ಪಷ್ಟ ಆದೇಶ ಕೊಡ್ತಾರೆ, ವೇದ ಶಾಸ್ತ್ರಗಳಲ್ಲಿ ಲಿಂಗಧಾರಣ ಪದ್ಧತಿ ಇರೋದ್ರಿಂದ ಇದು ಇಂದಿಂದು ನಿನ್ನಿದಲ್ಲ, ಅವರಿಂದ ಇವರಿಂದ ಬಂದಿರುವಂತಹದ್ದಲ್ಲ, ಇದು ಅನಾದಿ ಕಾಲದಿಂದಲೂ ಕೂಡ. ಜಗದ್ಗುರು ಪಂಚಾಚಾರ್ಯರೇ ಭೂಮಿಗೂ ಲಿಂಗ ಧರಿಸಿದ್ರು, ಮಾನವನ ದೇಹಕ್ಕೂ ಕೂಡ ಲಿಂಗ ಧರಿಸಿದ್ದಾರೆ. ಈಗ ಲಿಂಗಧಾರಿಯಾಗಿರ್ತಕ್ಕಂಥ ಮನುಷ್ಯ ಲಿಂಗಧಾರಿ ಸದಾ ಶುದ್ಧ ಅಂದರು. ಯಾರ್ಯಾರು ಲಿಂಗ ಧರಿಸಿದ್ರೆ ಅವರೆಲ್ಲ ಸದಾ ಪವಿತ್ರ ಅನ್ನುವಂತ ಭಾವನೆ ಮಾಡಿಕೊಂಡು ಪವಿತ್ರವಾದ ಭಾವನೆ ಇಟ್ಟುಕೊಂಡು ನಿಮ್ಮ ಜೀವನವನ್ನ ಉನ್ನತವಾಗಿ ಮಾಡಿಕೊಡಂತ ಹೇಳ್ತಕ್ಕಂತ ಸ್ಥಳಕ್ಕನೆ ಅದಕ್ಕೆ ಲಿಂಗಧಾರಣ ಸ್ಥಳ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಲಿಂಗಧಾರಣ ಸ್ಥಳದೊಳಗೆ ನೀವೆಲ್ಲ ಕೇಳಿರುವಂತಹ ವಿಚಾರಗಳನ್ನ ಕೇವಲ ಕೇಳಿಬಿಡುದು ಅಷ್ಟೇ ಅಲ್ಲ, ಅವನ್ ನಿಮ್ಮ ಆಚರಣೆ ತಂದು ನೀವೆಲ್ಲ ಕೃತಾರ್ಥರಾಗರಂತ ತಿಳ್ಕೊಂಡು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.
ಕಪಾಲಾಯ ಮಂಗಲಂ ಶ್ರೀ ವಿಶ್ವಾರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ವಿಶ್ವೇಶ ಜಾತಾಯ ವಿಶ್ವಾದಿ ಬೀಜಾಯ ವಿಶ್ವೇಶ ಜಾತಾಯ ವಿಶ್ವಾದಿ ಬೀಜಾಯ ಶ್ರೀ ವಿಶ್ವವಂದ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಶ್ರೀ ವಿಶ್ವಾರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ವಿಶ್ವೈಕಪಾಲಾಯ ಮಂಗಲಂ ಶ್ರೀ ವಿಶ್ವಾರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಶಿವ ಪಿಂಗ ಚೂಡಾಯ ಭವ ಮಂಗಲಾಂಗಾಯ ಶಿವ ಪಿಂಗ ಚೂಡಾಯ ಕವಿ ತುಂಗ ಸೇವ್ಯಾಯ ಮಂಗಲಂ ಶಿವ ವಿಶ್ವೈಕ ಪಾಲಾಯ ಮಂಗಲಂ ಶ್ರೀ ವಿಶ್ವಾರಾಧ್ಯಾಯ ಮಂಗಲಂ ಶಿವ ವಿಶ್ವೈಕ ಪಾಲಾಯ ಮಂಗಲಂ ಪುರೇಶಾಯ ಮಂಗಲಂ ಕವಿ ಕಾಶೀನಾಥೇಶಾಯ ಮಂಗಲಂ ಕೇಶಾಪಹಾರಾಯ ಪಾಶ ಪ್ರಮೋಚಾಯ ಕೇಶಾಪಹಾರಾಯ ಪಾಶ ಪ್ರಮೋಚಾಯ ಶೀಶಾದಿಮಾನ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ವಿಶ್ವಾರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಶ್ರೀ ವಿಶ್ವಾರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ವಿಶ್ವೇಶ ಜಾತಾಯ ವಿಶ್ವಾದಿಬೀಜಾಯ ವಿಶ್ವೇಶ ಜಾತಾಯ ವಿಶ್ವಾದಿಬೀಜಾಯ ಶ್ರೀ ವಿಶ್ವವಂದ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ